ಹುಷಾರಾಗಿರ್ತಾರೆ. ಅಕಸ್ಮಾತ್ ಕರೆಂಟ್ ಬಂದ್ರೆ ಏನಾಗತ್ತೆ ಅಂತ ಇರ್ತಲ್ಲ ಆಟ. ರಾವಣರಿಗೆ ಅಷ್ಟು ಬರದ ಪ್ರೊಟೆಕ್ಷನ್ ಇದ್ರು ಕೂಡ ಅಕಸ್ಮಾತ್ ಶಾಪ ಸತ್ತು ಹೋಗಿಬಿಟ್ರೆ. ಅವತ್ತಿನಿಂದ ರಾವಣ ಈ ರೀತಿ ಆಮಿಷವನ್ನು ಒಡ್ಡಿ ಅವರನ್ನು ಒಪ್ಪಿಸಿ ತನ್ನ ವಶಕ್ಕೆ ತಗೋತಾ ಇದ್ದ. ಅದಕ್ಕೆ ಅವನು ದೂರ ಇದ್ನೇ ಹೊರತು ಇಲ್ಲದೆ ಹೋಗಿದ್ರೆ ಅವನು ಬಲಾತ್ಕಾರ ಮಾಡೋ ಪೈಕಿನೇ. ಆದ್ರೆ ಆಗ್ಲೇ ಸಾಯ್ತಿದ್ದೆ ಅಷ್ಟೇ, ಸೀತಾದೇವಿ ಮೇಲೆ ಸಾಧ್ಯ ಇಲ್ಲ, ಅದು ಸೀತಾಕೃತಿಯನ್ನು ಮುಟ್ಲಕ್ಕೂ ಆಗ್ತಿರಲಿಲ್ಲ. ಆದ್ರೆ ಈ ಪದ್ಧತಿ ಬರ್ತಿತ್ತಷ್ಟೇ. ಇದು ಇದಕ್ಕೆ ವಾಲ್ಮೀಕಿ ರಾಮಾಯಣ ಸರಿಯಾಗಿ ಓದಿದವರಿಗೆ ಪ್ರತಿಯೊಂದರ ಬಗ್ಗೆ ವಿವರಣೆ ಸಿಗ್ತಾ ಹೋಗುತ್ತೆ. ರಾವಣ ಸಾಚಾ ಮನುಷ್ಯ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ರಾವಣ ಹೇಳಿ ಹೊರಟ. ಇನ್ನು 2 ತಿಂಗಳು ವೇಳೆ ಕೊಡ್ತೇನೆ ಅಂತ ಹೊರಟ. ಅವರಿಗೆ ಅಪ್ಪಣೆ ಮಾಡಿದ, ಅವರಿಗೆಲ್ಲ ಕರೆದು ಹೇಳ್ತಾನೆ, ಇವಳು ಏನಾದರೂ ಮಾಡಿ ನನ್ನ ಒಪ್ಪ ಹಾಗೆ ಮಾಡಿ ಅಂತ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಹೋಗ್ತಾನೆ. ರಾಕ್ಷಸರಿಗೆಲ್ಲ ಕೂಡ ಅವರೆಲ್ಲರಿಗೂ ಹೇಳಿದನಂತೆ, ಅವರೆಲ್ಲ ಅವ್ರ ಮೆಥಡ್ ಗೊತ್ತಲ್ಲ ರಾಕ್ಷಸರದು. ರಾಕ್ಷಸರ ಮೆಥಡ್ ಗೊತ್ತಲ್ಲ, ಸವ ಲಾಕಪ್ ಮೆಥಡ್ ಅಂದ್ರೆ ನಮಗೆ ಗೊತ್ತಾಗ್ತದೆ, ಪೊಲೀಸ್ ಮೆಥಡ್ ಅಂದ್ರೆ ನಮಗೆ ಭಯ ಆಗ್ತದೆ ಹೆಚ್ಚು ಕಡಿಮೆ. ಎಲ್ಲರೂ ಆಗಿರದೇ ಇರಬಹುದು, ಭಯ ಅಂತ ಹಾಗೆ ಆಗ್ತದೆ. ಅದೇ ರೀತಿಯಲ್ಲಿನೆ ರಾಕ್ಷಸರಿಗೆ ಹೇಳೋದು ಗೊತ್ತಾ, ಹೆದರಿಸೋದು, ಕೂಗೋದು, ಕಿರಿಚೋದು, ಉಗುರಿನ ಪರಿಸರ ಪರಾಗ ಮಾಡೋದು, ಒಪ್ತಿಲ್ಲ ರಾವಣನನ್ನ ಅಂತೇಳಿ ಬಲಾಟೆ ಏನೋ ಮಾಡಿದ್ರಂತ. ಅದೆಲ್ಲ ಸೀತಾದೇವಿ ಸುಮ್ಮನೆ ದುಃಖ ಪಡ್ತಾ ಇದ್ರಂತೆ. ನಿಜವಾದ ಸೀತೆಗೆ ದುಃಖ ಇಲ್ಲ, ಅಲ್ಲಿದ್ದ ಇಂದ್ರದೇವರಾದ್ರೆ ಅವರಿಗೆ ದುಃಖ ಆಗ್ತಾ ಇದೆ. ಇಂದ್ರದೇವರು ಒಳಗಿದ್ದಾರೆ, ಅವರಿಗೆ ದುಃಖ ಆಗ್ತಾ ಇದೆ. ಅದೆಲ್ಲ ನೋಡೋದು ಕಣ್ಣಿಗೆ ಅಳೋದೆಲ್ಲ ಕಾಣಿಸ್ತಾ ಇದೆ. ಹನುಮಂತ ನೋಡ್ತಾನೆ ಇದ್ದಾನೆ. ಅಷ್ಟೊತ್ತಿಗೆ ರಾಕ್ಷಸರಿ ಎಲ್ಲ ಹುಚ್ಚಾಪಟ್ಟೆ ಏನೋ ಮಾಡಿ ಕೊನೆಗೆ ಹಾಗೆ ಮಲಗಿಬಿಟ್ಟಂತೆ ಎಲ್ಲರೂ ಕೂಡ. ಅವ್ರಿಗೆ ಮಧ್ಯೆ ಮಧ್ಯೆ ಬಿಡು ಮಾಡ್ಕೊಂಡು ಹೇಳ್ತಿದ್ರೆ ಹೊರತು ಮಲಗೋದೇ ಅವ್ರ ಹ್ಯಾಬಿಟ್ ಸಾಮಾನ್ಯವಾಗಿ. ಅಕಸ್ಮಾತ್ ಊಟ ತಿಂಡಿ ಹೇಳ್ಬೇಕಲ್ಲ ಅಷ್ಟು ಹೇಳ್ತಿದ್ರು ಅಷ್ಟೇ, ಮಧ್ಯೆ ಅಡಿಷನಲ್ ವರ್ಕ್ ಒಂದು ಬಂದಾಗಿತ್ತು ಅವರಿಗೆ, ಇದು ಮಾಡಿ ಮಲಗಿಬಿಟ್ರೆ ಎಲ್ಲರೂ ಕೂಡ. ಆಗ ಸೀತಾ ಕೃತಿ ಬಹಳ ದುಃಖದಿಂದ, ನಾನು ಬದುಕಿ ಏನು ಪ್ರಯೋಜನ ಅಂತ ಯೋಚನೆ ಮಾಡುತ್ತೆ. ಏನು ಬದುಕಿ ಪ್ರಯೋಜನ, ಇವ್ರು ನೋಡಿದ್ರೆ 2 ತಿಂಗಳು ಗಡುವು ಕೊಟ್ಟುಬಿಟ್ಟ ಈಗಾಗಲೇನೆ, ಇನ್ನ ರಾಮದೇವರು ಸುಳಿವು ನಮ್ಗೆ ಸಿಗ್ತಾ ಇಲ್ಲ, ಇನ್ನೇನು ಬದುಕಿ ಪ್ರಯೋಜನ, ನಾನು ಯಾಕೆ ಸಾಯಬಾರದು ಅನ್ನೋಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ದಾಳೆ. ಇದು ಸೀತಾದೇವಿ ಐಡಿಯಾ ಅಲ್ಲ, ಒಳಗಿದ ಇಂದ್ರದೇವರು ಭಯಪಟ್ಟು ಮಾಡ್ತಿರೋ ಕೆಲಸ ಇದೆ. ಅಷ್ಟೊತ್ತಿಗೆ ಒಬ್ಬ ರಾಕ್ಷಸಿ ಇರ್ತಾಳೆ, ಹಣ್ಣು ಮುದುಕಿ, ಅವಳು ತ್ರಿಜಟ ಅಂತ ಅವಳ ಹೆಸರು. ಅವಳು ಏನ್ ಮಾಡ್ತಾಳೆ, ಅಮ್ಮ ಸ್ವಲ್ಪ ನನ್ನ ಮಾತನ್ನ ಕೇಳು, ನೀನು ದುಃಖ ಪಡಬೇಡ, ನನಗೆ ಒಳ್ಳೆ ಸ್ವಪ್ನಗಳು ಬಿಡ್ತಾ ಇವೆ ಇತ್ತೀಚೆಗೆ ಅಂತ ಹೇಳ್ತಾಳೆ. ಶುಭ ಶಕನಗಳು ಕಾಣಿಸ್ತಾ ಇವೆ, ಸುಸ್ವಪ್ನಗಳು ಬಿಡ್ತಾ ಇವೆ, ಅದರಂತೆ ನಿನ್ನ ಗಂಡನಾದ ರಾಮ ಸಮಸ್ತ ಪರಿವಾರ ಸಮೇತ ಬಂದಂತೆ, ರಾವಣನನ್ನ ಸಕುಟುಂಬ ಸಪರಿವಾರ ಸಂಹಾರ ಮಾಡಿದಂತೆ, ನಿನ್ನ ಮತ್ತೆ ಕರೆದೊಯ್ದಂತೆ, ನಾನು ಮತ್ತೆ ಮತ್ತೆ ಕನಸು ಬಿಡ್ತಾ ಇವೆ, ಯೋಚನೆ ಮಾಡಬೇಡ, ನೀನು ಸುಖವಾಗಿರ್ತಿ ಅಂತ ಹೇಳಿ ಧೈರ್ಯ ಹೇಳ್ತಾ ಇದ್ದಾಳೆ. ಅಷ್ಟು ರಾಕ್ಷಸಿಯರ ಮಧ್ಯದಲ್ಲಿ ಒಬ್ಬ ಒಳ್ಳೆಯ ರಾಕ್ಷಸಿ, ಅಷ್ಟು ರಾಕ್ಷಸರ ಮಧ್ಯದಲ್ಲಿ ಒಳ್ಳೆಯ ರಾಕ್ಷಸ ವಿಭೀಷಣ. ಗಂಡಸರಲ್ಲಿ ಅವನೊಬ್ಬ ಎಕ್ಸೆಪ್ಷನ್, ಅವನ ಪರಿವಾರ ಹೆಂಗಸರಲ್ಲಿ ಇವಳೊಬ್ಬ ಎಕ್ಸೆಪ್ಷನ್. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಹೊರಗೆ ರಾಕ್ಷಸನಾಗಿದ್ರು ಕೂಡ ಒಳಗೆ ಒಳ್ಳೆಯವನಾಗಿರಬಹುದು, ಹೊರಗೆ ಮುನಿಯಂತೆ ಕಂಡ್ರು ಕೂಡ, ಮಾರೀಚ ಮುನಿಯಂತೆ ಕಂಡು ಒಳಗೆ ಮೋಸ ಮಾಡಿದ ನೋಡ್ರಿ, ಹಾಗೂ ಇರಬಹುದು. ಅದಕ್ಕೆ ಮೇಲ್ನೋಟಕ್ಕೆ ಮೋಸ ಹೋಗಬೇಕಾಗಿಲ್ಲ. ಎಂಥ ಕೆಟ್ಟ ಪಂಗಡದಲ್ಲೂ ಒಳ್ಳೆಯವರಿದ್ದೇ ಇರ್ತಾರೆ, ಒಳ್ಳೆ ಪಂಗಡದಲ್ಲಿ ಕೆಟ್ಟವರು ಇದ್ದೇ ಇರ್ತಾರೆ. ಅದನ್ನು ರಾಮಾಯಣ ನಮ್ಮ ಮುಂದೆ ಒಳ್ಳೆ ಕಲಾತ್ಮಕವಾಗಿ ಇಟ್ಟಿದೆ. ಅವಳ ಎಲ್ಲ ಸಮಾಧಾನ ಮಾಡಿಬಿಟ್ಟು ಕೊನೆಗೆ ತಾನೂ ಮಲಗಿಲ್ಲಂತವಳು. ನಿತ್ಯ ಇದೇ ರೀತಿ ನಡೀತಿತ್ತಂತೆ, ಅವರು ಒಬ್ಬ ಹಿಂಸೆ ಮಾಡೋದು, ಇವಳು ಸಮಾಧಾನ ಮಾಡೋದು, ಅವಳು ಹಿಂಸೆ ಮಾಡೋದು, ಸಮಾಧಾನ ಮಾಡೋದು. ಈ ರೀತಿ ಪ್ರಸಂಗ ನಡೆದು 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 ಆ ತ್ರಿಜತೆಗೆ ಎಷ್ಟು ಪುಣ್ಯ ಬಂತು ಅಂತ ಹೇಳ್ತಾರೆ. ತ್ರಿಜತೆಗೆ ಎಷ್ಟು ಪುಣ್ಯ ಬಂತು ಗೊತ್ತೇನು, ಅವಳೇನು ಬಿಡಿಸ್ಲಿಕ್ಕಾಗಲಿಲ್ಲ, ಏನು ಮಾಡಲಿಕ್ಕಾಗಲಿಲ್ಲ, ಒಳ್ಳೆ ಮಾತಾಡ್ತಿದ್ಲ ಅಷ್ಟೇನು, ದಿವಸ ಒಳ್ಳೆ ಮಾತಾಡೋರು. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ನಿಮ್ಗೇನು ಮಾಡಲಿಕ್ಕೆ ಬರೋದಿಲ್ಲ ಹೋದಲ್ಲು, ಪ್ರಿಯ ಸಂತೋಷ ಜನಯೇತ್ ಪ್ರಾಜ್ಞ ತದೇವೇಶ್ವರ ಪೂಜನಂ ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾದರಿದ್ರತ. ಸಂಸ್ಕೃತದ ಮಾತದ ಒಂದು ಅರ್ಥ ಏನು ಅಂದ್ರೆ, ನೀವು ಏನು ಮಾಡಲಿಕ್ಕೆ ಬರೋದಿಲ್ಲ ಹೋದಲ್ಲಪ್ಪ, ಒಳ್ಳೆ ಮಾತಾಡಿ ಕೊನೆ ಪಕ್ಷ, ಅಷ್ಟು ಮಾಡಬಹುದಲ್ಲ, ಅಷ್ಟರಿಂದ ಸಂತೋಷ ಆಗುತ್ತಲ್ಲ, ಮುಂದೆವ್ರು ಒಳ್ಳೇದು ಮಾಡೇ ಮಾಡ್ತಾನೆ ನಿಮಗೆ. ತ್ರಿಜತೆ ಮಾಡಿದ ಅಷ್ಟೇನೆ, ದಿವಸ ಒಳ್ಳೆ ಮಾತಾಡ್ತಾ ಇದ್ಲು. ಆ ಪುಣ್ಯದಿಂದ ಏನಾದ್ಲು ಗೊತ್ತೇನೋ, ಅವಳು ಮುಂದಿನ ಜನ್ಮದಲ್ಲಿ ಸುಭದ್ರೆಯಾಗಿ ಹುಟ್ಟಿದ್ಲು ಅಂತ ಹೇಳಿದ್ದಾರೆ. ಕೃಷ್ಣನ ತಂಗಿಯಾಗಿ ಸುಭದ್ರೆಯಾಗಿ ಹುಟ್ಟಿದ್ಲು. ಅದಕ್ಕೆ ನಾವು ಒಳ್ಳೆ ಮಾತಿಗೆ ಎಷ್ಟು ಮಹತ್ವ, ಅದಕ್ಕೆ ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ವಾಂಗ್ಮಯಂ ತಪ ಉಚ್ಚತೆ. ಒಳ್ಳೆ ಮಾತಾಡೋದನ್ನ ತಪಸ್ಸು ಅಂತ ಕೇಳಿ, ವಾಂಗ್ಮಯ ತಪಸ್ಸು ಅಂತ ಕೇಳಿ. ಕೆಲವರಂತೂ ಮಾತೆತ್ತರೆ ಬೈಕೊಂಡೇ ಮಾತಾಡ್ತಾರೆ, ಅವ್ರಿಗೆ ಮಣ್ಣಾಕ ಇವ್ರು ಹಾಳಾಗಿ ಹೋಗ ಇದಾಗಲೇ ತನ್ನ ಬೈಕೋತಿರ್ತಾನೆ. ಇದರಿಂದ ಏನಾಗ್ತದೆ ಗೊತ್ತೇನು, ಹಾಗೆ ಆಗಿಬಿಡ್ತಾನೆ ಅಂತ ಕೊನೆಗೆ. ಹಾಗೆಲ್ಲ ಮಾಡಬಾರದು, ಏನೇ ಪ್ರಸಂಗ ಬರಲಿ ಒಳ್ಳೇದನ್ನ ಆಡೋದನ್ನು ಅಭ್ಯಾಸ ಮಾಡಬೇಕಂತೆ. ಇಲ್ಲಿ ತ್ರಿಜಟ ಒಳ್ಳೆಯದನ್ನ ಆಡಿ 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 ಸಾಕ್ಷಾತ್ ಕೃಷ್ಣನ ತಂಗಿ ಆಗ್ತಾ ಇದ್ದ, ಕೆಟ್ಟ ರೂಪ ಹೋಯ್ತು, ಸುಭದ್ರೆಯಾಗಿ ಹುಟ್ಟಿದ್ಲು. ಎಲ್ಲಿಯ ರಾಕ್ಷಸಿಯ ಜನ್ಮ, ಎಲ್ಲಿಯ ಕೃಷ್ಣನ ತಂಗಿಯ ಜನ್ಮ ಕಂಪೇರ್ ಮಾಡಲಿಕ್ಕೆ ಸಾಧ್ಯ. ಸುಭದ್ರ ಇಲ್ಲಿ ತ್ರಿಜಟ, ಅಲ್ಲಿ ಸುಭದ್ರ ಆಗಿದ್ದಾಳೆ. ಅದರ ಜೊತೆಗೆ ಕೃಷ್ಣನ ತಂಗಿ ಅಂದ್ರೆ ವರ್ಚಸ್ಸೇ ಬೇರೆ ಆಗೋಯ್ತು. ಮತ್ತೆ ಮಿನಿಸ್ಟರ್ ಕಡೆಯವರು ಅಂದ್ರೇನೆ ಏನೋ ವ್ಯಾಲ್ಯೂ ಚೇಂಜ್ ಆಗಿಬಿಡುತ್ತೆ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಸಾಕ್ಷಾತ್ ತಂಗಿ ಅಂದ್ರೆ ಎಲ್ಲಿಂದೆಲ್ಲಿ ಪ್ರಮೋಷನ್, ರಾವಣನ ಪಾರ್ಟಿಯಿಂದ ಕೃಷ್ಣನ ಪಾರ್ಟಿ ಪ್ರಮೋಷನ್. ರಾವಣನ ಪಕ್ಷದಲ್ಲಿ ಇದ್ಲಲ್ಲ, ಕೃಷ್ಣನ ಪಕ್ಷ ಪ್ರಮೋಟ್ ಆಗಿಬಿಟ್ಲು. ಅದು ಏನಾಗಿ ಡೈರೆಕ್ಟ್ ತಂಗಿಯಾಗಿ, ಅದರಿಂದ ಭದ್ರ ಅಂದ್ರೆ ಮಂಗಳ ಅಂತ, ಸುಭದ್ರ ಅತ್ಯಂತ ಮಂಗಳಕರವಾದ ಜೀವನ ಸಾಗಿಸಿದ್ಲಲ್ಲ, ಮಂಗಳಕರವಾದಂತ ಫಲವನ್ನು ಕಂಡು. ಅವಳ ಸೇವೆ ಮಾಡಿದ್ದು ಯಾರದ್ದು? ಸೀತಾದೇವಿ ಹೆಸರಿಗೆ. ಅದಕ್ಕೆ ಯಾರು? ರಾಮನ ಹೆಂಡತಿ. ರಾಮನ ಹೆಂಡತಿ ಸೇವೆ ಮಾಡ್ತೇನೆ ಅಂತ ಮಾಡಿದ್ದಕ್ಕೆ ಆ ರಾಮನೇ ಯಾರು? ಕೃಷ್ಣನಾದ. ಕೃಷ್ಣನಿಗೆ ಹತ್ತಿರವಾಗಿ ತಂಗಿಯಾಗಿಬಿಟ್ಲು. ಆಮೇಲೆ ಸೀತೆ ಯಾರು? ರುಕ್ಮಿಣಿ ಯಾರು? ರುಕ್ಮಿಣಿಯ ನಾದಿನಿ ಎನಿಸಿಕೊಳ್ತಕ್ಕಂಥ ಭಾಗ್ಯ ಬಂದುಬಿಡ್ತು. ಒಳಗೆ ಯಾರು ಸೇವೆ ಮಾಡ್ತಾ ಇದ್ದಾಳೆ ಆಕೆ? ನಿಜವಾಗ್ಲೂ ಇಂದ್ರದೇವರಿದ್ದಾರೆ, ಇಂದ್ರದೇವರ ಸೇವೆ ಮಾಡ್ತಾ ಇದ್ದಾಳೆ. ಇಂದ್ರದೇವರೇ ಅರ್ಜುನ, ಅರ್ಜುನ ಹೆಂಡತಿ ಆಗಿಬಿಟ್ಲು ಕೊನೆಗೆ. ಇದೆಲ್ಲ ಯೋಚನೆ ಮಾಡಿದರೆ ನಾವು ಜನ್ಮಾಂತರಕ್ಕೆ ಹೇಗೆ ಫಲ ಕೊಡ್ತದೆ ಅಂತ ಹೇಳ್ತಾರೆ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಗಳು ಕೂಡ ಜನ್ಮಾಂತರದ ಲಿಂಕನ್ನು ಹೊಂದಿದೆ. ಭಗವಂತ ಗೀತೆಯಲ್ಲಿ ಇದನ್ನೆಲ್ಲ ಹೇಳ್ತಾನೆ. ತತ್ರ ತಂ ಬುದ್ಧಿ ಸಂಯೋಗಂ ಲವತೆ ಪೂರ್ವದೈಹಿಕಂ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋಭಿಜಾಯತಿ. ಒಳ್ಳೆಯ ಸಾಧನೆ ಮಾಡಿದ ಮನುಷ್ಯ ಒಳ್ಳೆಯ ವಂಶದಲ್ಲಿ ಹುಟ್ಟುತ್ತಾನೆ. ಅದು ಗಂಡು ಆಗ್ಬೋದು, ಹೆಣ್ಣು ಆಗ್ಬೋದು. ಸೃಜತೆ ಎಷ್ಟು ಒಳ್ಳೆಯವಳಾಗಿ ಬಿಟ್ಬಿಡಿದ ನೋಡಿದಿರಾ? ಈಗಿನ ಒಳ್ಳೆ ಭರವಸೆ ಹುಟ್ಟುತ್ತಾ, ಇನ್ನು ಮೇಲೆ ನಾವು ಒಳ್ಳೆ ರೀತಿಯಲ್ಲಿ ಬದುಕಲೇಬೇಕು. ಏನು ಮಾಡ್ಲಿಕ್ಕೆ ಬರಲೇ ಬಿಡ್ಲಿ, ಒಳ್ಳೆ ಕೆಲಸ ಅನ್ನಾದ್ರೂ ಮಾಡಿ, ನಮಗೆ ಏಕಾಸೆ ಮಾಡ್ಲಿಕ್ಕೆ ಬರಲಿಲ್ಲ ಹಾಳಾಗಿ ಹೋಗ್ರಿ, ಇನ್ನೊಬ್ರು ಬಿಡಿಸ್ಬೇಡ್ರಿ. ಕೊನೆ ಪಕ್ಷ ನೀನಾದ್ರೂ ಮಾಡಯ್ಯ ಪುಣ್ಯಾತ್ಮ ಅನ್ಬೇಕು, ಅವ್ರದ್ದು ನಾನು ಮಾಡೋದಲ್ಲ ನೀನು ಯಾಕೆ ಮಾಡ್ತೀನಿ ಅಂತಲ್ಲಕ್ಕೆ ಹೋಗ್ಬಾರ್ದಷ್ಟೇ. ಈ ಮೂರ್ಖತನದ ಪರಮಾವಧಿ ಅನೇಕರು ಮಾಡಿಬಿಡ್ತಾರೆ. ತಾನು ದೊಡ್ಡ ಸ್ಟ್ಯಾಂಡರ್ಡ್ ಆಫ್ ಕಂಪ್ಯಾರಿಸನ್ ತಿಳ್ಕೊಂಡ್ಬಿಡ್ತಾರೆ. ಆ ಬಡೋದಕ್ಕೆ ಹೋಗಬಾರದು. ಎಷ್ಟೋದ್ರೆ ಹೇಳ್ತಾರೆ ಹಣ್ಣು ಮುದುಕರು ಇರ್ತಾರೆ, ಪಾಪ ನಾನು ಎಷ್ಟೋದನ್ನು ನೋಡಿದ್ದೇನೆ. ಪಾಪ ಒಬ್ರು ಹಾರ್ಟ್ ಅಟ್ಯಾಕ್ ಆಗಿ ಬೆಡ್ ರಿಡನ್, ಅವರು ಮನೆಗೆ ಹೋಗ್ತೀನಿ, ಯಾರೂ ಇಲ್ಲ ಮನೆಯೊಳಗೆ, ಅವರೊಬ್ಬರೇ ಇದ್ದಾರೆ ಪಾಪ. ಆಗ ಕೇಳಿದೆ, ಕಡೂರಿನಲ್ಲಿ ನಡೆದ ಪ್ರಸಂಗ. ಆಗ ಹೋದರೆ ಯಾಕೆ ಒಬ್ಬರೇ ಇದ್ದೀರಿ, ಯಾರು ಇಲ್ವಾ ಅಂತ. ಭಾರಿ ಶ್ರೀಮಂತರವರು. ಯಾಕೆ, ಏನಾಯಿತು, ನೀವು ಆರೋಗ್ಯ ಸರಿ ಅಂತ ನೋಡ್ಲಿಕ್ಕೆ ಬಂದೆ, ಯಾಕೆ ಮನೇಲಿ ಇಲ್ವಾ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ಇವತ್ತು ಅಲ್ಲಿ ಪ್ರವಚನ ಇದೆ ಅಂತ ಗೊತ್ತಾಯಿತು ಮಠದಲ್ಲಿ. ಅದಕ್ಕೆ ನಾನು ಹೇಳಿದೆ, ನಾನು ಹೇಗಿದ್ರು ನಾನಂತೂ ಹೋಗಾಗಿಲ್ಲ, ನೀವಾದರೂ ಹೋಗಿ ಕೇಳಿ ಬನ್ನಿ ಅಂತ ಎಲ್ಲರೂ ಕಳಿಸ್ಕೊಟ್ಟಿದ್ದೀನಿ ಮನೆಯವ್ರನ್ನ ಅಂತ ಹೇಳ್ತಾರೆ. ಮನೆಯವರೆಲ್ಲ ಪ್ರವಚನಕ್ಕೆ ಅಲ್ಲಿ ಬಂದಿದ್ದಾರೆ, ಅಲ್ಲಿ ಪ್ರವಚನ ಕೇಳಿ ಕಳಿಸಿದ್ದೇನೆ ನಾನು. ಶತ್ರು ಸತತ ಹೆಸರು ಹೇಗೆ ಸಾಯ್ತಾರೆ ನನ್ನ ನೋಡ್ಕೋತ, ಇಷ್ಟರೇ ಟೈಮ್ ವೇಸ್ಟ್ ಮಾಡ್ಕೋತೀರಿ ನೀವೀಗ ಅಂತ ಕಳಿಸ್ಕೊಟ್ಟೆ ಅಂತ ಹೇಳ್ತಾರೆ. ಎಂಥ ಸೈಕಾಲಜಿ ಲೆಕ್ಕ ಹಾಕ್ಬೇಕಿದೆ. ಈ ರೀತಿ ಯೋಚನೆ ಮಾಡಿದರೆ ನಮ್ಮ ಕೈಲಂತೂ ಆಗೋದಿಲ್ಲ. ನೀವಾದರೂ ಹೋಗಿ ಅಂತ ಯಾಕೆ ಅನ್ನಬಾರದು, ಬಂದ ನಾವು ಹೋಗೋದು ನೀವು ಯಾಕೆ ಹೋಗ್ಬೇಕು. ಈ ಮಧ್ಯೆ ಈ ಒಂದು ಟೆಂಡೆನ್ಸಿ ಡೆವಲಪ್ ಆಗದೇನೆ ನಿಜವಾದ ಅರ್ಥದಲ್ಲಿ ತ್ರಿಜಟೆಯ ಬಾಳು ಅತ್ಯಂತ ಸಾರ್ಥಕವಾದ ಜೀವನ. ಅದಕ್ಕೆ ಜಗನ್ನಾಥಾಸರಂತ ಮಹಾನುಭಾವರು ಫಲವಿದು ಬಾಳ್ದುದಕ್ಕೆ ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಅಷ್ಟು. ಆಮೇಲೆ ಅವಳು ಮಲಗಿಬಿಟ್ಲು ಪಾಪ. ಈಗ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ, ಹತ್ರ ಹೋಗಬೇಕು ಅಂತ ಹನುಮಂತ. ಇದೊಂದು ಹೊಸ ತುಂಬಾ ಡೆಲಿಕೇಟ್ ಪ್ರಾಬ್ಲಮ್ ಇದು ಒಂದು. ಈಗ ಸೀತೆ ಹತ್ರ ಹೇಗೆ ಕಾಣಬೇಕು ಅಂತ ಹನುಮಂತ ಯೋಚನೆ ಮಾಡ್ತಾ ಇದ್ದಾನೆ. ಸಡನ್ ಆಗಿ ಅಪೇರ್ ಆಗಿಬಿಟ್ರೆ ಗಾಬರಿ ಆಗಿಬಿಡ್ತಾಳೆ. ಇದೇನು ಮತ್ತೆ ಕೋತಿ ಬೇರೆ ಗಟ್ಟು ಬಿತ್ತ ಅಂತ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು ಇವತ್ತು? ಈ ಟೆನ್ಷನ್ ಬಂದು ಇನ್ನೊಂದು ಬಂದಾಗ ಆಗುತ್ತೆ, ಅದಾಗಬಾರದು. ಜೊತೆ ನಾನು ಏನಂತ ತಿಳ್ಕೊಡ್ತಾಳೆ ಸೀತೆ ಈ ಮಧ್ಯೆ, ನಾನು ರಾವಣ ನಾಮನ ಕಡೆ ತಿಳ್ಕೊಂಡ್ರೆ ಏನ್ ಮಾಡ್ಬೇಕು ಈ ಮಧ್ಯೆ? ಅದು ಆಗಬಾರದು. ನಾನು ರಾಮನ ಭಕ್ತ ಅಂತ ಗೊತ್ತಾಗ ಹೋಗ್ಬೇಕು. ಎಷ್ಟು ಜಾಡತನ ಇದೆ, ಅದಕ್ಕೆ ಹನುಮಂತನನ್ನ ಯೋಗಿ ಅಂತ ಅದಕ್ಕೆ ಕರೆದಿ. ಎಲ್ಲದರಲ್ಲೂ ಡಿಸಿಪ್ಲಿನ್ ತೋರಿಸ್ತಾನೆ ಹನುಮಂತ. ಆದ್ದರಿಂದ ನಾನು ಸ್ವಲ್ಪ ಹೋಗ್ಬೇಕು, ಸ್ವಲ್ಪ ಕಾಯ್ತಾ ಕೂಡ್ತೇನೆ ಅಂತ ಕಾಯ್ತಾ ಕೂತನಂತೆ. ಆಗ ಸೀತಾಕೃತಿ ಏನ್ ಮಾಡ್ತಾ ಇದ್ದಾಳಾಗ, ನನ್ನ ಬದುಕು ಪ್ರಯೋಜನ ಇಲ್ಲ, ಯಾಕೆ ಸಾಯಬಾರದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಹನುಮಂತ ಮೆಲ್ಲಗೆ ರಾಮನ ಗುಣಗಾನ ಪ್ರಾರಂಭ ಮಾಡ್ತಾ ಇದ್ದಾನೆ. ರಾಮನಾಮ ಮಹಾಬಾಹು ಅಂತ ಹೇಳ್ತಾ ರಾಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನಿಧಾನವಾಗಿ ಮಾಡ್ತಾ ಹೋದಂತೆ ಸೀತಾದೇವಿ ಮೆಲ್ಲಗೆ ಕಿವಿಗೆ ಬಿತ್ತ ಆಕೃತಿ. ಮೇಲೆ ಕೂತಿದ್ದಾನೆ ಹನುಮಂತ, ಮೇಲೆ ಕೂತ್ ಹಾಡ್ತಾ ಇದ್ದಾನೆ. ಹನುಮಂತನ ಕೆಲಸನೇ ರಾಮಾಯಣ ಹಾಡೋದಂತ, ಬೇರೆ ಇಲ್ಲೇ ಇಲ್ಲ. ಕೂಜಂತಂ ರಾಮರಾಮೇತೆ ಅಂತ ವಾಲ್ಮೀಕಿಗಳಿಗೆ ಹೇಳ್ತಾರೆ, ವಾಲ್ಮೀಕಿಗಳ ಭಕ್ತಿಯಲ್ಲಿ ಹನುಮಂತನ ಭಕ್ತಿಯಲ್ಲಿ. ಇವತ್ತು ವಾಲ್ಮೀಕಿ ಗುಡಿ ಅಂತ ಇಲ್ಲ, ಹನುಮಂತನ ಗುಡಿ ಇಲ್ಲದ ಜಾಗನೇ ಇಲ್ಲ. ಎಷ್ಟು ದೊಡ್ಡವನು ಹನುಮಂತ. ರಾಮ ರಾಮ ಅಂತ ಹಾಡ್ತಾ ಇದ್ದಾಗ ಸೀತಾದೇವಿ ಮನಸ್ಸೆಲ್ಲ ಕಡೆಗೆ ಹೋಯ್ತು. ಓಹೋ, ಒಬ್ಬರು ಸಹ ಹಾಡ್ತಾ ಇದ್ದಾನೆ, ರಾಮನ ಹೆಸರು ಕೇಳ್ತಾ ಇದೆ. ಶಾಕ್ ಅಂತ ಆಕೆಗೆ, ಈ ರಾಮನರಾಜ ರಾಮ ಅಂಬರು ಯಾರಪ್ಪ ಅಂತ ಕಣ್ಣು ಬಿತ್ತು. ಇದಕ್ಕೆ ತಗೊಳ್ಳೋ ಅರೆ ಮಾಧ್ವ ಅಂತ ಯಾರೋ ಮೆಜೆಸ್ಟಿಕ್ ಹೋಗ್ಬೇಕಾದ್ರೆ ಆಚಾರ್ಯ ಪೌರ್ಣಮಾಸ ಕೊಡ ತಲೆ ತಿರುಗಿ ಬಿಡ್ತದೆ. ಇಲ್ಲಾರು ಬಂದಪ್ಪ ಮಾಧ್ವ ಪುಣ್ಯಾತ್ಮ ಅಂತ ಹೇಳಿ ಹೆಸರು ಕೇಳಿದ್ರೆ ಸಾಕು, ರೋಮಾಂಚನ ಆಗಿಬಿಡ್ತದೆ. ಗಡಿಗೆ ಒಳಗೆ ಅಲ್ಲಿರೋ ಕುಡಿಯುತ್ತಿದ್ದವ ಜನಗಳೇ ಓಡಾಡೋ ಜಾಗದೊಳಗೆ ಇದ್ದಕ್ಕಿದ್ದಾಗ ಒಬ್ಬ ಒಳ್ಳೆ ವ್ಯಕ್ತಿ ಕಂಡು ಇಮ್ಯಾಜಿನ್ ಮಾಡಕ್ಕೆ ಒಳ್ಳೆ ಹೆಸರು ಕೇಳೋದು ಕಷ್ಟ ಆಗಿತ್ತು ಪಾಪ. ರಾಮ ರಾಮ ಅಂತ ಒಳ್ಳೆ ಹೆಸರು ಬಿತ್ತಲ್ಲ ಎಲ್ಲಿಂದ ಅಂತ ನೋಡ್ತಾಳೆ. ಮೇಲೆ ಹನುಮಂತ ಕೂತಿದ್ದಾನೆ, ಭಾರಿ ಖುಷಿಯಾಗಿ ಒಂದು ಕ್ಷಣ ಭಾರಿ ಖುಷಿಯಾಗಿ ಬಿಡ್ತಂತೆ. ಭಾರಿ ಖುಷಿಯಾಯಿತು, ತಷ್ಟ ಭಯ ಆಯ್ತಂತ ಹಿಂದಕ್ಕೇನೆ. ಓಹೋ, ಇದೆಲ್ಲ ನಂಬಲಕ್ಕೆ ಬರೋದಿಲ್ಲ. ರಾಮ ರಾಮ ಅಂತಿದ್ದಾನೆ ಅಂದ ಮಾತ್ರಕ್ಕೇನೆ ನಮ್ಮ ಕಡೆ ಒಂದಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಸುಳ್ಳು ಹೇಳೋರು ಸಿಗ್ತಾರೆ ಅನ್ಕೊಂಡ್ಬಿಟ್ಲಂತೆ. ಇದು ಇವತ್ತಿನ ಕಾಲಕ್ಕೆ ಅಷ್ಟಾ ಸನ್ವಯ ಆಗುತ್ತೆ. ಎಷ್ಟೋ ಜನ ದೇವಸ್ಥಾನದಲ್ಲೇ ಇರಬಹುದು, ಮಠಮಾನೆಗಳಲ್ಲೇ ಇರಬಹುದು, ಅವ್ರು ಸಾಚ ಅಂತ ಹೇಳೋ ಚಾನ್ಸಸ್ ಇರೋದಿಲ್ಲ. ಯಾಕೆ? ಅದು ಕಮರ್ಷಿಯಲ್ ಆಗಿಬಿಟ್ಟಾಗ ಮನುಷ್ಯ ವ್ಯಾಲ್ಯೂ ಕಳ್ಕೊಂಡ್ಬಿಟ್ಟಿರ್ತಾರೆ. ಇವತ್ತು ಬರ್ತಾನೆ ಕೆಲವರು ಇರ್ತಾರೆ, ರಾಮ ರಾಮ ಭಿಕ್ಷ ಕೊಡಿ ಅಂತ ಬರ್ತಾನೆ, ರಾಮ ಭಕ್ತಿರ್ತಾರ ಮನೆಯೊಳಗೆ. ಆಮೇಲೆ ಇನ್ನೊಂದು ಕಡೆ ಹೋಗ್ತಾನೆ, ಕೃಷ್ಣ ಕೃಷ್ಣ ಅಂತಾನೆ. ಒಂದ್ ಕಡೆ ಗಣೇಶ ಗಣೇಶ ಅಂತಾನೆ, ಮತ್ತೊಂದು ಕಡೆ ಯಾರನ್ನೋ ಒಂದು ಬಿಡ್ತಾನೆ. ಅವ್ನ ಉದ್ದೇಶ ಏನೋ, ಅವ್ನು ಯಾರು ಬೇಕಾಗಿಲ್ಲ, ತನಗೆ ಹಣ ಬೇಕಷ್ಟೇ. ಅದೊಂದು ಕೆಮರ್ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ತಾ ಇರ್ತಾರೆ. ಅವತ್ತಿನ ಕಾಲದ ಸೈಕಾಲಜಿ ಸೀತಾದೇವಿ ಹೇಳ್ತಾ ಇದ್ದಾರೆ. ಅವ್ರು ಹೇಳಿದ್ರಂತೆ, ಈ ರೀತಿ ರಾಮನಾಮದ ಹೆಸರನ್ನ ಉಪಯೋಗ ಮಾಡಿಕೊಂಡು ನಾನು ಮೋಸ ಮಾಡಕ್ಕೆ ಯಾಕೆ ರಾವಣ ಬಂದಿರಬಾರದು ಅಂತ ಅನ್ಕೊಂಡ್ಲಂತೆ. ರಾವಣ ಯಾಕೆ ಬಂದಿರಬಾರದು? ಅದೇನು ಅನಿರೀಕ್ಷಿತ ಅಲ್ಲ. ಸನ್ಯಾಸಿ ವೇಷ ಹಾಕೊಂಡು ಅಪಹರಣ ಮಾಡಿದ ಅಂದ ಮೇಲೆ ರಾಮನ ಹೆಸರು ಹೇಳ್ಕೊಂಡು ಮೋಸ ಯಾಕೆ ಮಾಡಬಾರದು? ಇವ್ನು ನಂಬಲಕ್ಕೆ ಹೋಗ್ಬಾರ್ದ ಅನ್ನೋದು ಗಟ್ಟಿ ಮಾಡ್ಕೊಂಡ್ಬಿಡಿ ಮನಸ್ಸನ್ನ. ಇವನು ಯಾರೋ ಮೋಸನೆಗಾರ ಇರಬೇಕು ಅಂಥೇಳಿ ಮೇಲೊಳಗೆ ಬಿಟ್ಬಿಟ್ಲಂತ. ಆಗ ಹನುಮಂತ ಹಾಡ್ತಾ ಇದ್ದಾನೆ, ಏತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ರಾಮಾಯಣ ದೊಡ್ಡ ಸುಭಾಷಿತ ಇದೆ. ಮನುಷ್ಯ ಎಂಥ ಪ್ರಸಂಗ ಬಂದರೂ ಕೂಡ ಪ್ರಾಣ ಕಳ್ಕೊಳ್ಳೋ ಕೆಲಸ ಮಾಡಬಾರದು, ಆತ್ಮಹತ್ಯೆ ಮಾಡಿಕೊಳ್ಳಬಾರದು. ಹನುಮಂತನ ಸಂದೇಶ ಇದೆ. ಅದಕ್ಕೆ ಆನಂದ ತೀರ್ಥ ಅಂತ ಅವ್ರ ಹೆಸರು. ಸಂತೋಷ ಕೊಡ್ತಕ್ಕ ಸಂದೇಶ ಹೇಳ್ತಾ ಇದ್ದಾರೆ. ಏತಿ ಜೀವಂತ ಆನಂದ ನರಂ ವರ್ಷ ಶತಾದಪಿ. ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ ಅಂತ ದೇವರಲ್ಲಿ ಭಾರ ಹಾಕಿ ಬದುಕಿ ಒಳ್ಳೇದಾಗೇ ಆಗುತ್ತೆ ಅಂತ ಹೇಳ್ತಾರೆ. ಅದನ್ನೇ ದಾಸರಾಯರು, ಆದದ್ದೆಲ್ಲ ಒಳಿತೇ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು. ಇದನ್ನು ಟೆಕ್ಸ್ಟ್ ಬುಕ್ ಮಾಡಿದರೆ ಎಷ್ಟು ಜನ ಸಾಯೋರು ಬದುಕ್ತಾರೆ ಲೆಕ್ಕ ಹಾಕಿ. ಸ್ಟೂಡೆಂಟ್ಸ್ ಹೊತ್ತು ಮತ ಬದುಕ್ತಾರೆ, ಪರೀಕ್ಷೆ ರಿಸಲ್ಟ್ ನೋಡಿದ ತಕ್ಷಣ ಸಾಯೋ ಅಭ್ಯಾಸ ಹೋಗಿಬಿಡುತ್ತೆ. ಮುಂದಾದ್ರೂ ಪಾಸ್ ಆಗ್ತೀಯ ಯಾಕೆ ಯೋಚನೆ ಮಾಡ್ತೀಯ? ಮುಂದೆ ಪಾಸ್ ಆಗಲಿಲ್ಲ ಹಾಳಾಯ್ತು, ಏನು ದೊಡ್ಡ, ಅದರಿಂದ ಪ್ರಾಣ ಏನು ಹೋಗೋದಿಲ್ಲ. ಅದರಿಂದ ಒಂದು ಕೋರ್ಸ್ ಫೇಲ್ ಆದ ಮಾತ್ರಕ್ಕೇನೆ ಅನ್ಫಿಟ್ ಟು ಲಿವ್ ಅಂತ ಏನೋ ಅಲ್ಲ. ಕಳ್ಳತನ ಸುಳ್ಳುತನ ಮಾಡ್ಕೊಂಡವರೇ ಫಟ್ಟಾಸ ಬದುಕಿದ್ದಾರೆ, ಫೇಲ್ ಆದವ್ರು ಯಾಕೆ ಬದುಕಬಾರದು? ಈ ಮಧ್ಯೆ ರಾಜಾರೋಷವಾಗಿ ಕಳ್ಳ ಸುಳ್ಳ ಬದುಕೊಂಡಿರ್ಬೇಕಾದ್ರೆ ಇದೊಂದು ದಡ್ಡತನ ಎಂಬುದು ಇದಲ್ಲ, ದುಷ್ಟತನ ಅಲ್ಲ. ಅದು ದುಷ್ಟತನ ಜೈಲಿಗೆ ಹಾಕ್ತಾರೆ, ದಡ್ಡರನ್ನ ಯಾರು ಜೈಲಿಗೆ ಹಾಕೋದಿಲ್ಲ. ದಡ್ಡನ ಪಾಪ ಅಂತಾರೆ ಹೊರತು ಪಾಪಿ ಅನ್ನೋದಿಲ್ಲ. ಅದಕ್ಕೆ ದುಷ್ಟರನಾಗೆ ಬದುಕಲಿಕ್ಕೆ ನಾವು ದುಷ್ಟನಾದ್ರೆ ಆತ್ಮಹತ್ಯೆ ಮಾಡ್ಕೊ, ಆದ್ರೆ ದಡ್ಡನಾದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗ್ಬೇಡ. ದುಷ್ಟನಾದ್ರೆ ಆತ್ಮಹತ್ಯೆ ಮಾಡ್ಕೊ, ದರಿದ್ರನಾದ್ರೆ ಆತ್ಮಹತ್ಯೆ ಮಾಡ್ಕೋಬೇಡ. ಯಾಕೆ ದೇವರ ಜೀವಂತಿಕೆ ಕೊಡ್ತಾನೆ ಇವತ್ತಲ್ಲ ನಾಳೆ. ಅದೆಲ್ಲ ಮಾತು ಸೀತೆ ಕಿವಿ ಬಿಡ್ತಾ ಇದೆ ಅಂತೆ. ಎಲ್ಲಿ ಸೀತೆ ಅಂತ ಹೇಳ್ತಾರೋ ಸೀತಾಗ್ರಹ ತಿಳ್ಕೊಂಡ್ಬಿಡ್ಬೇಕಾದ ಹೋಯ್ತಂತೆ. ಆಯ್ತು, ಯೋಚನೆ ಮಾಡ್ತಾ ಇದ್ದಾಗ ಒಂದು ಕ್ಷಣ ಅನ್ಕೊಂಡಂತೆ, ಈ ತೀರ ರಾಮ ಅಂತ ಒಂದೆರಡು ಸರ್ ತನ್ನ ಇಲ್ಲ ಅಂತಾನೇ ಇದ್ದಾನೆ ರಾಮ 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 ಅಂತ ಹೇಳಿಬಿಟ್ಟು. ಬಹುಶಃ ಆಯ್ತು ಒಳ್ಳೆಯವನಿರಬಹುದೇ ಅನ್ಕೊಂಡ್ಕೊಂಡು ಮತ್ತೆ ಅನ್ಕೊಂಡಂತೆ, ಇಲ್ಲ ಇಲ್ಲ ಒಳ್ಳೇದಾಗ ಸಂಭವ ಇಲ್ಲ, ಇದು ಕಪಿ ಇದು. ನನಗೆ ಬಹುಶಃ ಈ ರಾಮಾಯಣ ಪಟ್ಟಣದೊಳಗೆ ರಾಮನ ಹೆಸರು ಕೇಳ್ತೇನೆ ಅಂದರೆ ಇದು ಕನಸು ಅಂತ ಕಾಣಿಸ್ತದೆ ಅಂತ ಅನ್ಕೊಂಡ್ಲಂತೆ. ಪಾಪ ಕನಸು ಅಂತ ಕಾಣಿಸ್ತದೆ, ನಿಜವಾಗ್ಲೂ ಆಗ ಸಂಭವ ಇಲ್ಲ. ಬಹುಶಃ ಕನಸಿರಬೇಕಿದೆ. ಕನಸಲ್ಲೇ ರಾಮನಾಮ ಕೇಳೋದೇನೋ ಒಳ್ಳೇದೇನೆ, ಆದರೆ ಹೇಳ್ತಿರೋದು ಯಾರು ಗೊತ್ತಾ? ಒಂದು ಕಪಿ ಹೇಳ್ತಾ ಇದೆ. ಒಂದು ರಾಮಾಯಣ ಒಂದು ಸ್ವಪ್ನದ ಬಗ್ಗೆ ಒಂದು ಮಾಹಿತಿ ಕೊಡ್ತದೆ. ಸ್ವಪ್ನದಲ್ಲಿ ಕಪಿ ಕಾಣ್ತಾ ಇದೆ. ಸ್ವಪ್ನದಲ್ಲಿ ಕಪಿ ಕಾಣ್ತು ಅಂದರೆ ಅದು ಅಮಂಗಳ ಅಂತ ಅರ್ಥ. ಅನೇಕರು ತಿಳ್ಕೊಂಡಿರ್ಬೇಕಾದ್ರೆ ಇವತ್ತೇ ತಿಳ್ಕೊಂಡ್ರೆ ಪದ್ಧತಿ ಆಗ್ತದೆ. ಇವತ್ತು ಕತೆ ಕೇಳಿರ್ತಾರಲ್ಲ, ಕನಸು ಕತೆ ಕೋಪಿ ಬಂದ್ರೆ ಬರೋ ಚಾನ್ಸಸ್ಸೇ ಜಾಸ್ತಿ. ಅಮಂಗಳ ಆಗ್ತದೆ, ನಾಳಿನ ಪ್ರವಚನಕ್ಕೆ ಹೋಗಬಾರ್ದು ಅನ್ಕೊಳ್ಳೋಕೆ ಹೋಗಬಾರ್ದು. ಮತ್ತೆ ಅದು ಎಫೆಕ್ಟ್ ಇರ್ತದೆ, ಅದು ಇಂಪಾರ್ಟೆಂಟ್ ಅಲ್ಲ. ನಾರ್ಮಲ್ ಕೋರ್ಸ್ನಲ್ಲಿ ಏನಾದರೂ ಕನಸು ಬಿದ್ದರೆ ಅದಕ್ಕೆ ವ್ಯಾಲಿಡಿಟಿ, ಏನಾದರೂ ಇಂಪ್ರೆಷನ್ ಕೇಳಿ ಬಿದ್ದಾಗ ಅದಕ್ಕೆ ಬೆಲೆ ಇಲ್ಲ. ದೇವದ ಕತೆ ಕೇಳಿ ಮಲಗಿರ್ತಾರೆ, ದೇವ ಬರುತ್ತೆ, ಅದಲ್ಲ. ಯಾವುದೋ ಕತೆ ಕೇಳಿದ್ದು ಅನ್ಕೊಂಡಿರ್ತಾರೆ, ಮರಿ ಅಲ್ಲ. ಅನಿರೀಕ್ಷಿತವಾಗಿ ಕನಸು ಬಿಡುತ್ತಲ್ಲ, ಅದಕ್ಕೆ ಭಾರಿ ವ್ಯಾಲ್ಯೂ ಜಾಸ್ತಿ ಅದಕ್ಕೆ. ಆದ್ದರಿಂದ ಅಂತ ಕನಸು ಬಿದ್ದಾಗ ಕನಸಲ್ಲಿ ಯಾರು ಕಪಿ ಕಂಡ್ರೆ ಅದು ಭಾರಿ ಕೆಟ್ಟದ್ದು. ಮತ್ತೆ ಹನುಮಂತ ಕಂಡು ಕೆಟ್ಟದ್ದು ಅಂತ ತಿಳ್ಕೋಬಾರ್ದು. ಮತ್ತೆ ಹನುಮಂತ ಎಲುಗು ರೇಷ ಕಂಡು ಬಿಟ್ಟ ಬಾರಿ ಅಮಂಗಳ ಅಂತ ಕಾಣಿಸ್ತದೆ ಅಂತ ತಿಳ್ಕೊಳಕ್ ಹೋಗಬಾರ್ದು. ಹನುಮಂತ ಕಪಿ ಅಲ್ಲ, ನೆನ್ಪಿಟ್ಕೊಂಡಿರ್ಬೇಕದನ್ನ. ಹನುಮಂತ ಕಪಿ ರೂಪದ ವಾಯುದೇವರೇ ಹೊರತು ಹನುಮಂತ ಕಪಿ ಅಲ್ಲ. ಆದ್ದರಿಂದ ಸ್ವಪ್ನದಲ್ಲಿ ಪ್ರಾಣದೇವರು ಕಂಡ್ರೆ ಭಾರಿ ಒಳ್ಳೆಯದು, ಬರೀ ಯಾವ್ದಾರು ಕಪಿ ಕಂಡ್ರೆ ಭಾರಿ ಕೆಟ್ಟದ್ದು. ಆದ್ರಿಂದ ಕಪಿ ಕಾಣ್ತಾ ಇದೆ ಅಂದ್ರೆ ಭಾರಿ ಕೆಟ್ಟದು ಅಂತ ಕಾಣಿಸ್ತದಲ್ಲ, ಏನು ಮಾಡಲಿ ಅನ್ಕೊಂಡಂತೆ. ಆಮೇಲೆ ಅನ್ಕೊಂಡಂತೆ, ಇಲ್ಲ ಇಲ್ಲ ಇದು ಕನಸಲ್ಲ ಇದು. ಯಾಕೆ? ನಾನು ನಿದ್ದೆ ಬಂದಿದ್ರೆ ತಾನೇ ಕನಸು ಬೀಳಕ್ಕೆ. ನೋಡಿ ಸೀತೆಯ ಮನೋಭಾವ ಹೇಗಿದೆ. ನಾನು ರಾಮನನ್ನ ಬಿಟ್ಟು ಬಂದ ಮೇಲೆ ಒಂದ್ ದಿವಸ ಕಣ್ಣೇ ಮುಚ್ಚಿಲ್ಲ, ನಾನು ಶಾಂತಿನೇ ಮನಸ್ಸಿಗಿಲ್ಲ, ಅದ್ಮೇಲೆ ಕನಸಾಗ ಸ್ಯಾನ್ಸಸ್ಸೇ ಇಲ್ಲ, ಇದು ಕನಸಲ್ಲ. ಕನಸಿನಲ್ಲಿ ಕಂಡ್ರೆ ಮಾತ್ರ ಕೆಟ್ಟದು, ಕನಸಲ್ಲ ಆದ್ರಿಂದ ಒಳ್ಳೆಯದು ಅಂತ ಸಮಾಧಾನ ಮಾಡ್ಕೊಂಡಂತೆ. ಅಷ್ಟೊತ್ತಿಗೆ ಹನುಮಂತ ಮೆಲ್ಲ ಕೆಳಗೆ ಹಿಡಿತಾ ಇದ್ದಾನೆ ಅಲ್ಲಿಂದ ವರದಿಂದ. ಈ ಗಾಬರಿ ಆಗ್ತಾ ಇದ್ದಾವೆ, ರಾವಣ ಬಂದಿದ್ದು ನೆನಪಿತ್ತಲ್ಲಾಗ. ಓ, ರಾವಣ ಬಂದಾಗ ಇಲ್ಲಿ ಬರ್ತಾನೆ ಏನು ಗತಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದಾಳೆ. ಹಾಗೊಂದು ಅನಿಸ್ತಂತೆ, ಈತನಲ್ಲಿ ಬಹುಶಃ ಕೆಟ್ಟದ್ದು ಯಾವುದೂ ಕಾಣ್ತಾ ಇಲ್ಲ. ಶರೀರ ನೋಡಿದ್ರೆ ಲಕ್ಷಣವಂತನಾಗಿ ಕಾಣ್ತಾನೆ, ಅದಕ್ಕೆ ಬಹುಶಃ ಮೋಸ ಮಾಡಲಿಕ್ಕಿಲ್ಲ ಅನ್ಕೊಂಡ್ಲಂತೆ. ಇದು ವೆರಿ ಇಂಟ್ರೆಸ್ಟಿಂಗ್. ಮುಖ ನೋಡಿದ್ರೆ ಆಗನ್ಸೋದಿಲ್ಲ ಅಂತಾರಲ್ಲ ಆ ಟೈಪ್, ಮುಖ ನೋಡಿದ್ರೆ ಆಗನ್ಸೋದಿಲ್ವಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಯಾರ ದೇಹದಲ್ಲಿ 20 ಹೆಚ್ಚು ಲಕ್ಷಣ ಇರ್ತದೋ ಅವರು ಸಾಮಾನ್ಯ ಮನುಷ್ಯರಾಗಿರೋದಿಲ್ಲ, ಅವರು ಋಷಿ ಮುನಿಗಳೇ ಆಗಿರ್ತಾರೆ ಅಂತ ಆಚಾರ್ಯ ಹೇಳ್ತಾರೆ. ವಿಂಶಲ್ ಲಕ್ಷಣತೋ ನೂನಃ ತಪಸ್ವಿ ಬಹು ವೇದವಿತ್ ವೇದ ಇತ್ತೇವ ಎಂ ಪಶ್ಯೇತ್ ಸವೇದೋ ಜ್ಞಾನದರ್ಶನಾತ್ ಇತಿ ಬ್ರಹ್ಮಾಂಡೆ ಅಂತ ಆಚಾರ್ಯರ ಮಾತು. ಒಟ್ಟು ಗುಣ ಇರಬೇಕಾದ ಮನುಷ್ಯನಿಗೆ ದೇಹದ ಗುಣಗಳಿರಬೇಕಾದ 32 ಇರಬೇಕು. ಅದಕ್ಕೆ ವಾಯುದೇವರನ್ನ ದ್ವಾತ್ರಿಂಶಲ್ ಲಕ್ಷಣೋಪೇತರು ಅಂತ ಕರೀತಾರೆ. ದ್ವಾತ್ರಿಂಶ ಲಕ್ಷಣೋಪೇತರು ಅಂತ ಅವರು ಹೇಳ್ತಾರೆ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪದಲ್ಲಿ ವರ್ಣನೆ ಮಾಡ್ತಾರೆ, ದ್ವಾತ್ರಿಂಶ ಲಕ್ಷಣೋಪೇತಾನಾಂ ಶ್ರೀಮದ್ ಆನಂದ ತೀರ್ಥ ಶ್ರೀಮದ್ ಚರಣಾನಾಂ ಅಂತ ಹೇಳ್ತಾರೆ. ಅವರ ಲಕ್ಷಣ ಅವರು, ಇವರ ಲಕ್ಷಣ ಇದೆ. ಲಕ್ಷಣವಂತರಾದವರು ಸಾಮಾನ್ಯವಾಗಿ ಮೋಸ ಮಾಡೋದಿಲ್ಲ. ಮೇಕಪ್ನಿಂದ ಲಕ್ಷಣ ಬಂದ್ರೆ ಉಪಯೋಗ ಇಲ್ಲ, ನ್ಯಾಚುರಲ್ ಇರಬೇಕದು. ಎಷ್ಟೋ ತರದ ಮೇಕಪ್ ಇಂದ ಯಾರೇನು ಏನೇನೋ ಮಾಡಿ ಹಾಕ್ಬಿಡ್ತಾರೆ, ಅದು ತಪ್ಪದು. ಸಹಜವಾದ ಲಕ್ಷಣ ಇದ್ರೆ ಅದು ಭಾರಿ ಒಳ್ಳೆಯದು. ಇದು ಒಳ್ಳೆ ಲಕ್ಷಣ ಕಾಣ್ತಾ ಇದೆ, ಬಹುಶಃ ಮೋಸ ಮಾಡ್ಲಿಕ್ಕಿಲ್ಲ ಅನ್ಕೊಂಡಂತೆ. ಅಷ್ಟೊತ್ತಿಗೆ ಒಂದು ಪರೀಕ್ಷೆ ಮಾಡ್ಬೇಡ ಅನ್ಕೊಂಡ್ಬಿಡ್ಲಂತೆ. ಎಲ್ಲೋ ರಾಮನ ಗುಣ ಹಾಡ್ತಾ ಇದೆಯಲ್ಲ, ಬರೀ ರಾಮನ ಬಗ್ಗೆ ನೀನು ಹೆಸರು ಹೇಳಿದ್ರೆ ಸಾಲದು, ರಾಮ ಹೇಗಿದ್ದಾನೆ ವರ್ಣನೆ ಮಾಡಿ ನೋಡೋಣ ಅಂತ ಹೇಳಿದ. ರಾಮನ ವರ್ಣನೆ ಮಾಡು ಅಂತ ಹೇಳಿದಂತೆ. ರಾಮ ವರ್ಣನೆ ಮಾಡ್ತಾನೆ ಅಲ್ಲಿ ಪೂರ್ತಿ. ರಾಮನ ಹೇಗಿದ್ದಾನೆ, ರಾಮನ ಪರ್ಸನಾಲಿಟಿ ಹೇಗಿತ್ತು, ಫಿಸಿಕಲ್ ಪರ್ಸನಾಲಿಟಿ ಹೇಗಿತ್ತು ಅನ್ನೋದನ್ನು ಅಲ್ಲಿ ವರ್ಣನೆ ಮಾಡ್ತಾ ಹೋಗ್ತಾನೆ. ರಾಮ ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣ ಸಾಕ್ಷಾತ್ ನಾರಾಯಣ. ಆತನ ಕೈ ಹೇಗಿತ್ತು, ಆತನ ಮುಖ ಹೇಗಿತ್ತು, ಆತನ ಕಣ್ಣು ಹೇಗಿತ್ತು, ಆತನ ಎತ್ತರ ಹೇಗಿತ್ತು, ಅದೆಲ್ಲ ಲಕ್ಷದಲ್ಲಿ ಕೌಂಟ್ ಆಗುತ್ತದೆ. ಅನೇಕರಿಗೆ ಗೊತ್ತಿಲ್ಲ, ಹೈಟ್ ಇಷ್ಟೇ ಇರಬೇಕು ಅಂತ ಶಾಸ್ತ್ರ ಐತಿ ಅಂತ. ಅವನ ಮುಖದ ಸೈಜ್ ಎಷ್ಟಿರುತ್ತೋ ಆ ಹೈಟ್ ಯಾವತ್ತೇ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ, ಹೈಟ್ ಎಷ್ಟಿರಬೇಕು ಅಂತ. ಆತನ ದೇಹದ ಸುತ್ತಳತೆ ಎಷ್ಟಿರಬೇಕು ಅದನ್ನು ಶಾಸ್ತ್ರ ಹೇಳುತ್ತದೆ. ಆತನ ಕಾಲು ಊರಿದರೆ, ಕಾಲು ಊರಿದಾಗ ಎಷ್ಟು ಗ್ಯಾಪ್ ಬಿಡಬೇಕು ಅದನ್ನು ಶಾಸ್ತ್ರ ಹೇಳುತ್ತೆ. ಎಲ್ಲ ನಮ್ಮ ಶಾಸ್ತ್ರ ನೋಡಿದ್ರೆ ಆಶ್ಚರ್ಯ ಆಶ್ಚರ್ಯ. ಮುಖ ಇರುತ್ತಲ್ಲ, ಹಣೆ ಎಷ್ಟಗಲ ಇರಬೇಕು, ಇದು ಲೆಕ್ಕ. ಹಣೆ ಎಷ್ಟಗಲ ಇರಬೇಕು, ಮೂಗಿನ ಒಟ್ಟು ಪ್ರಮಾಣ ಎಷ್ಟಿರಬೇಕು, ಮೂಗಿನಿಂದ ಗಲ್ಲದವರೆಗೂ ಡಿಸ್ಟೆನ್ಸ್ ಎಷ್ಟಿರಬೇಕು, ಇದನ್ನು ಕೇಳಿದ್ರೆ ಆಶ್ಚರ್ಯ. ಇನ್ನೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಯಾವ ಸೆನ್ಸಲ್ಲೂ ಇದನ್ನು ಹೇಳೋದಿಲ್ಲ. ನಮ್ಮ ವೇದಶಾಸ್ತ್ರಗಳು ಅಷ್ಟು ಪರ್ಫೆಕ್ಟ್ ಆಗಿರೋ ಶಾಸ್ತ್ರ ಇದು. ಆ ರೀತಿ ಯಾರು ಇರ್ತಾರೋ 100% ಆ ರೀತಿ ಇದ್ರೆ, ಇಲ್ಲ ಹೆಂಗಸರಾದ್ರೆ ಮಹಾಲಕ್ಷ್ಮಿ ಆಗಿರಬೇಕು, ಗಂಡಸರಾದ್ರೆ ನಾರಾಯಣನಾಗಿರ್ಬೇಕು, ಅವರಲ್ಲದೆ ಹೋದರೆ ಋಜುಗಳಾಗಿರಬೇಕು, ಸರಸ್ವತಿ ಭಾರತಿ ಸರಸ್ವತಿ ಅವತಾರ ಎಲ್ಲ ಭಾರತಿ ಆಗಬೇಕು, ಇಲ್ಲ ವಾಯುದೇವರಾಗಬೇಕು. ಉಳಿದವರಿಗೆ ಅಷ್ಟು ಸಂಪೂರ್ಣ ಲಕ್ಷಣ ಇರೋದೇ ಇಲ್ಲ. ಆದ್ದರಿಂದ ನಿಧಾನವಾಗಿ ಯೋಚನೆ ಮಾಡ್ತಾ ಬಂದರಂತೆ, ಒಳ್ಳೆಯವನಾಗಿ ಕಾಣ್ತಾನೆ ಅಂತೆ ಅಂದ್ಕೊಂಡು ಕೇಳಿದರೆ ರಾಮ ವರ್ಣನೆ ಮಾಡ್ತಾ ಇದ್ದಾನೆ. ಆಗ ನಂಬಿಕೆ ಬಂದಂತೆ, ಓಹೋ ರಾಮನ ಬಗ್ಗೆ ಈತ ನಿಜವಾದ ಭಕ್ತ. ಈತ ಬರೀ ಬಾಯಲ್ಲಿ ಹೆಸರು ಬರಲಿಲ್ಲ, ಬಾಯಲ್ಲಿ ಹೆಸರು ಬರಲಿಲ್ಲ, ನಿಜವಾಗಲೂ ಕಣ್ಣಾರೆ ಕಂಡು ಪ್ರೀತಿಯಿಂದ ಮಾತಾಡ್ತಾನೆ ಗೊತ್ತಾದ ಮೇಲೆ ಆಗ ನಂಬಿದ್ಲಂತೆ. ಇನ್ನು ಫೈನಲ್ ಬೇಕಲ್ಲ, ಅದಕ್ಕಮ್ಮ ರಾಮದೇವರು ನನ್ನ ಕಳಿಸಿದ್ದಾರೆ, ಸಾಕ್ಷಾತ್ ಯಜಮಾನರೇ ನನ್ನ ಕಳಿಸಿದ್ದಾರೆ, ಅಲ್ಲಿಂದ ನಾನು ಬರ್ತಾ ಇದ್ದೇನೆ ನೋಡು ಅಂತ ಹೇಳಿ ಅಂಗುಲಿಯೇಕವನ್ನು ತೆಗೆದಾಗ ಹನುಮಂತ ಕೊಡ್ತಾನೆ. ಇನ್ನೇನು ಯೋಚನೆ ಮಾಡೋ ಕಾರಣನೇ ಇದೆ. ಅಂಗುಲಿಯೇಕವನ್ನು ಕೊಟ್ಟು 100% ಗ್ಯಾರಂಟಿ ಆಯ್ತು. ಅದು ಐಡೆಂಟಿಟಿ ಕಾರ್ಡ್ ತೋರಿಸೋ ಅಭ್ಯಾಸ ಬಂದಿದ್ದೆ ಇವತ್ತಿನಿಂದ ಶುರುವಾಯಿತು. 5 ಜನ ಮಾರ್ಕ್ಸ್ ತೋರಿಸ್ಬೇಕಲ್ಲ ಅಂಗೂರ, ಅಲ್ಲಿ ಸಾಕ್ಷಾತ್ ನಮ್ಮ ಐಡೆಂಟಿಟಿ ತೋರಿಸ್ತೇವೆ. ನಮ್ಮ ನಾನು ರಾಮಭಕ್ತ ಅಂತ ಐಡೆಂಟಿಟಿ ತೋರಿಸ್ಬೇಕಿ, ನಾನು ರಾಮಭಕ್ತ ಅಂತ ಐಡೆಂಟಿಟಿ ತೋರಿಸಿದ ಹನುಮಂತ ಲಕ್ಷಣ. ಆ ನೋಡಿದ ತಕ್ಷಣ ಪೂರ್ತಿ ಸಂತೋಷವಾಯಿತು. ರಾಮನ್ನೇ ನೋಡಿದಾಗಾಯ್ತಂತೆ. ಯಾವಾಗಲೂ ಅಷ್ಟೇನೆ, ಎದುರಿಗೆ ವ್ಯಕ್ತಿಗಳಿದ್ರೆ ಅವರು ನೋಡ್ತಾರೆ, ಅವರಿಲ್ಲದೆ ಹೋದಾಗ ಅವರ ಸಂಬಂಧಪಟ್ಟ ವಸ್ತುವನ್ನು ನೋಡ್ತಾರೆ ಯಾವಾಗಲೂ ಕೂಡ. ಅದನ್ನೇ ಟೋಕನ್ ಆಫ್ ಮೆಮೊರಿ ಬರೋದು, ಅದರಿಂದ ಬರೋದು ನೋಡಿ ಭಾರಿ ಸಂಬಂಧಪಟ್ಟಲಂತೆ. ಸೀತಾದೇವಿ ಸದಾ ನೋಡ್ತಾರೆ, ಅವಳು ಇಂದ್ರದೇವರಿಗೆ ಭಾರಿ ಖುಷಿಯಾಯಿತು. ಹನುಮಂತ ಇನ್ನು ಅನೇಕ ಕಥೆಗಳನ್ನು ಹೇಳ್ತಾ, ಅಮ್ಮ ಏನು ಯೋಚನೆ ಮಾಡಬೇಡ, ಬಾ ನಾವು ಹೋಗಿಬಿಡೋಣ, ರಾಮದೇವರು ಕಳಿಸಿದ್ದಾರೆ, ನೀನು ಕರ್ಕೊಂಡು ಹೋಗ್ತೇನೆ ಬಾ, ಏನು ಯೋಚನೆ ಇಲ್ಲ, ರಾಮರ ಬಳಿ ಒಂದು ಕ್ಷಣದಲ್ಲಿ ನಾನಿರ್ತೇನೆ ಅಂತ ಹೇಳಿದರೆ. ಆಗ ಸೀತಾದೇವಿ ಕೇಳಿದ್ರಂತೆ, ಹನುಮಂತ ನೀನು ಇಷ್ಟಿದ್ದಿ ಸಣ್ಣ ರೂಪದಲ್ಲಿ ತಾನೇ ಹೋಗಿರೋದೀಗ, ಇಷ್ಟು ರೂಪದಲ್ಲಿ ಇದ್ದೀಯಲ್ಲ, ನನ್ನ ಹ್ಯಾಗೆ ಕರ್ಕೊಂಡು ಹೋಗ್ತೀಯ, ಹ್ಯಾಗೆ ಸಮುದ್ರದಾಡ್ತೀಯ, ಅದೆಲ್ಲ ಬಿತ್ತಿಗೆ ತೋಗ್ಬಿಟ್ಟು ಏನು ಮಾಡ್ಬೇಕು ಆಮೇಲೆ ನಾನು ಅಂತ ಕೇಳಿದ್ರೆ. ಎಷ್ಟು ತಮಾಷೆ ಕೇಳ್ತಾ, ಎಷ್ಟು ಸ್ಕೂಟರ್ ಮೇಲೆ ಹೋಗ್ತಾ ಬಿಡಿಸಿ ಹೋಗ್ಬಿಟ್ಟೆ ಎಷ್ಟೋ ಜನಗಳು. ಶಿವಮೊಗ್ಗದಲ್ಲಿ ಒಬ್ಬರು ಕತೆ ಹಾಗೆ ಆಯಿತು, ಪಾಪ ಹೇಳ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಪುಣ್ಯಾತ್ಮ, ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಹಿಂದೆ ಕುಡ್ಸ್ಕೊಂಡ್ಬಿಟ್ಟಿದ್ದಾರೆ, ಆಸ್ಪತ್ರೆ ನೋಡ್ತಾರೆ ಹೆಣ್ತಿಲ್ಲೇ ಇಲ್ಲ, ಇಲ್ಲಿ ದಾಡಿ ಬಿಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವಾಗ ನೋಡಿದ್ರೆ ಹೆಂಡತಿ ಆಸ್ಪತ್ರೆ ಬಂದಿದ್ದಾಳೆ, ಬಿದ್ದಿದ್ರೆ ಆಸ್ಪತ್ರೆ ಸೇರಿಸಿದ್ದಾರೆ, ಯಾರು ಬಿದ್ದಾಕಿನ ಅಂತೂ ಅದೇ ಆಸ್ಪತ್ರೆ ಸೇರಿಸಿದ್ದಾರೆ, ಅದು ಪುಣ್ಯ ಅಷ್ಟೇನೆ. ನೋಡಿದ್ರೆ ಅದೇ ಆಸ್ಪತ್ರೆ ತಲೆಗಿಂತ ಮೊದಲೇ ಬಂದ್ಬಿಟ್ಟಿದ್ದಾಳೆ. ಈ ಥರ ಆಗಿಬಿಟ್ಟಿದೆ, ಇದೇನು ತಮಾಷೆ ಅಲ್ಲ, ನಿಜವಾಗ ನಡೆದು ಹೇಳ್ತಿರೋದು ನಾನು. ಅದು ಸೀತಾದೇವಿ ಏನು ಬಿಡಿಸ್ಕೊಂಡ್ಬಿಟ್ಟು ಏನು ಮಾಡಿ ಸಮುದ್ರ ಬೇರೆ ಬಿದ್ದರೆ ಗತಿಯರಾಗಬೇಕು ಹನುಮಂತ ಅಂತ ಹೇಳಿದ್ರೆ, ಅಮ್ಮ ನಾನು ರೂಪ ತೋರಿಸ್ತೇನೆ ನೋಡು ಅಂತ ಹನುಮಂತ ರೂಪ ಬೆಳೆಸಿದಿರಂತೆ. ಮತ್ತೆ ಹನುಮಂತನ ಶಕ್ತಿ ಯಾವ ಕೆಲವು ಇರುತ್ತೆ, ಯಾವಾಗಲೂ ಮಾರ್ನಿಂಗ್ ಟೈಮ್ ಮೂಡಿದ್ರೆ ಆಮೇಲೆ ಇರೋದಿಲ್ಲ, ಕೆಲವರಿಗೆ ಮೂಡೇ ಇರೋದಿಲ್ಲ ಆ ವಿಚಾರ ಬಿಟ್ಟುಬಿಡಿ, ಕೆಲವರಿಗೆ ಇದ್ರೆ ಯಾವಾಗಲೂ ಇರೋದಿಲ್ಲ. ಹನುಮಂತನ ಶಕ್ತಿ ಎಂಥದ್ದು ಗೊತ್ತೇನು, ಯಾವಾಗಲೂ ಹನುಮಂತನ ಶಕ್ತಿ ಹಾಗೆ, ಯಾವಾಗ ಬೇಕಾದ್ರೂ ರೂಪ ಬೆಳೆಸಲ್ಲ, ಯಾವಾಗ ಬೇಕಾದ್ರೂ ಬಡಬಣ್ಣ ಬ್ಯಾಂಕ್ ದುಡ್ಡು ಯಾವಾಗ ತೊಗೊಳಕ್ಕೆ ಬರೋದಿಲ್ಲ, ಯಾವಾಗ ಇಡೋಕ್ಕೂ ಬರೋದಿಲ್ಲ, ಕ್ಲೋಸ್ ಅಂದ್ರೆ ಮೂದವೇ ತಲೆಗೆ. ಹನುಮಂತನ ಶಕ್ತಿ ಅಂದ್ರೆ ಅದು ಎಕ್ಸ್ಟರ್ನಲ್ ಅಲ್ಲ, ಇಂಟರ್ನಲ್. ಆದ್ದರಿಂದ ಅಣಿಮಾ ಮಹಿಮಾ ನಹಿಮಾದಿಗಳು ಸ್ವರೂಪ ಸಿದ್ಧ ಮಹಾನುಭಾವನೆ ಅಂತ. ಹನುಮಂತ ಇನ್ನೊಬ್ಬ ಇಲ್ಲ ಅಂತಾನೆ, ಅಹುದು ಅಹುದು ಹನುಮಂತ, ಅಹುದು ನೀ ಬಲವಂತ ಅಂತ ಹೇಳಿದ್ದು. ಅಷ್ಟತ್ರ ನಿಂತನಂತೆ ಸೀತಾ ನೋಡಿದಂತೆ, ಭಾರಿ ಸಂತೋಷಪಟ್ಟಂತೆ, ಬಲಿ ಹನುಮಂತ ನಿಜವಾಗ ನಿನ್ನ ಮೇಲೆ ಕೂತ್ರೆ ರಾಮನ ಹತ್ರ ಖಂಡಿತ ಹೋಗ್ತೇವೆ, ಏನೇನೂ ಆಶ್ಚರ್ಯ ಇಲ್ಲ, ಆದ್ರೆ ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಲು. ಇಷ್ಟೊತ್ತು ಕೊಡೋದು ಕೇಳಿ ಆಗ್ಲಿಕ್ಕಿಲ್ಲ ಬರೋದಿಲ್ಲ ಅಂತ ಹೇಳಿದ್ರಲ್ಲ, ಅದು ಇಂದ್ರದೇವರ ಸಂಶಯ, ಮಹಾಲಕ್ಷ್ಮಿಯ ಸಂಶಯ ಅಲ್ಲ. ಈಗ ಪ್ರಶ್ನೆ ಬಂತು, ನಾನು ಬರೋದಿಲ್ಲ ಅಮ್ಮ, ಯಾಕೆ ಬರೋದಿಲ್ಲ, ಎಲ್ಲ ನಾವು ನೋಡು ನನ್ನ ಕೈ ಆಗುತ್ತಲ್ಲ ಅಂತ ಕೇಳಿದರೆ ಹನುಮಂತ. ಅದು ಸರಿ, ಈಗ ಇಷ್ಟೊತ್ತು ಯೋಚನೆ ಮಾಡಿದೆ ನಾನು, ಬಂದರೆ ಹೋಗ್ಬೋದಾಗಿತ್ತು ಅಂತೇಳಿ, ನಿನ್ನ ಕೈಲಿ ಆಗ್ಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದೆ, ನಿನ್ನ ಕೈಲಿ ಆಗುತ್ತೆ, ಆದರೆ ನಾನು ಕೂಡೋದು ಧರ್ಮ ಅಲ್ಲ ಅಂಥೇಳಿ, ನಾನು ನಿನ್ನ ಮೇಲೆ ಕೂತು ಬರೋದು ಧರ್ಮ ಅಲ್ಲ, ಎರಡು ಕಾರಣಕ್ಕೆ ಧರ್ಮ ಅಲ್ಲ, ಎರಡು ಕಾರಣಕ್ಕೆ ಧರ್ಮ ಅಲ್ಲ. ಪರಪುರುಷರಾದ ನಿನ್ನ ಮೇಲೆ ನಾನು ಕೂತು ಬಂದರೆ ನನ್ನ ಪಾರ್ಥಿವೃತ್ಯಕ್ಕೆ ಕಳಂಕ ಬರೋದಿಲ್ವಾ, ನಾನು ಹಾಗೆಲ್ಲ ಬರೋದಿಲ್ಲ. ಇದನ್ನು ಇವತ್ತಿನ ಜನ ತುಂಬ ಯೋಚನೆ ಮಾಡಬೇಕಿದ್ದನ್ನ, ಇವತ್ತು ಯಾರು ಕೊಟ್ಟರು ಯಾರು ಕುತ್ಕೊಂಡು ಹೋಗ್ಬಿಡ್ತಾರೆ ರೆಡಿ ಅಂತ ಹೇಳಿಬಿಟ್ಟು. ನೀವು ನೋಡ್ತಿರ್ತೀವಿ ಆ ದೃಶ್ಯಗಳನ್ನು, ಎಲ್ಲರೂ ಹಾಗಿಲ್ಲ ಅನ್ನೋದೇ ಪುಣ್ಯ ಹೊರತು ಅದು ಒಳ್ಳೆ ಪದ್ಧತಿ ಅಲ್ಲ. ಸೀತಾದೇವಿಯಿಂದ ಕಲಿಬೇಕಾದ ಪಾಠ ಇದು. ಪರಪುರುಷನ ಜೊತೆಗೆ ನಾನು ಬಂದ್ರೆ ರಾಮನಿಗೆ ಗೌರವ ಅಂತ ಕೇಳ್ತಾರೆ. ರಾಮನಿಗೆ ಗೌರವನಾದ್ರಿಂದ ನನ್ನ ಯೋಗ್ಯತೆ ಏನಾಗುತ್ತೆ? ಅದರಿಂದ ಹಾಗೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ. ರಾಮನ ಅಂತಸ್ತು ಮುಖ್ಯ, ನನ್ನ ಗೌರವ ಮುಖ್ಯ. ನಿನ್ನ ಜೊತೆ ಕೂತ್ ಮಾತ್ರಕ್ಕೆ ಬರ್ತೇವೆ ಅಂತ ತಿಳ್ಕೊಂಡು ನಾ ಕೂಡ್ಲಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಕೆಲವರು ಇರ್ತಾರೆ ಆಪತ್ಕಾಲದಲ್ಲಿ ಯಾಕೆ ಕೂಡಬಾರ್ದು ಪ್ರಶ್ನೆ. ಅದಕ್ಕಿಂತ ಆಪತ್ತು ಯಾರಿಗಾರು ಇರ್ತದ ಲೆಕ್ಕ ಹಾಕಿ ನೋಡೋಣಂತೆ. ಅದಕ್ಕಿಂತ ಆಪತ್ತು ಯಾರಿಗೂ ಸಿನಿಮಾಕ್ಕೆ ಹೋಗೋ ಆಪತ್ತು ಅಷ್ಟೇ, ಇನ್ನೇನೋ ಇಲ್ಲ ಅವರಿಗೆ. ಸಿನಿಮಾಕ್ಕೆ ಹೋಗ್ಬೇಕಾದ್ರೆ ಅರ್ಜೆಂಟ್ ಕೂಡ ಹೊರಟು ಬಿಡ್ತಾರೆ, ಯಾರೋ ಡ್ರಾಪ್ ಕೊಟ್ಟರೆ ಸಾಕು ಅಂತೇಳಿ. ಅದೆಲ್ಲ ಪದ್ಧತಿ ಅಲ್ಲ. ಒಂಟಿಯಾಗಿರ್ತಕ್ಕಂಥ ತಾನ ರಾಮನ ಹತ್ರ ಹೋಗ್ತೇನೆ ಅಂದ್ರೆ ಫಸ್ಟ್ ಹೋಗ್ಬೇಕು ಡೈವಾಗಿ. ಇಲ್ಲ, ಉತ್ತಮ ಪತಿವ್ರತೆಯಾದ ನಾನು ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ನಾವು ಬುದ್ಧಿವಂತ ಬಿಟ್ಬಿಡ್ತೇವೆ ಅಲ್ಲಿಗೆ. ಇಷ್ಟೆಲ್ಲ ಮಾತಾಡ್ತೀಯಲ್ಲಮ್ಮ, ರಾವಣ ಎತ್ಕೊಂಡು ಬರಲಿಲ್ಲ ನಿನ್ನ, ಅವ ತುಂಬ ಎದ್ದಿಲ್ವ ನಿನೀಗ, ಈಗಾಗಿ ಜೋರು ಮಾಡ್ತೀಯ ಅಂತ ಕೇಳ್ಬೋದಲ್ಲ. ತಕ್ಷಣ ಉತ್ತರ ಕೊಡ್ತಾರೆ ಸೀತಾದಿ. ಅದಕ್ಕೆ ರಾಮಾಯಣಾದಿಗಳು ಸುಮ್ಮನೆ ತಲೆಯರಟೆಯ ಗ್ರಂಥಗಳಲ್ಲ, ಅವ ಶಾಸ್ತ್ರ ಗ್ರಂಥಗಳವೆಲ್ಲ ಕೂಡ. ರಾವಣ ಜೊತೆ ಯಾತಕ್ಕೆ ನಾನು ಬಂದೆ ಅಂದ್ರೆ ನಾನು ಬಂದಿದ್ದಲ್ಲ, ಅದು ಬಲಾತ್ಕಾರ, ಅದು ಅನಿವಾರ್ಯವಾಗಿತ್ತು, ಅದಕ್ಕೆ ದೋಷವಾಗಲಿಲ್ಲ. ಈಗ ನಾನು ಇಷ್ಟಪಟ್ಟು ಬಂದಾಗತ್ತೆ, ನಾನು ಈಗ ಬಂದು ಇಷ್ಟಪಟ್ಟು ಬಂದಾಗತ್ತೆ, ಇಷ್ಟಪಟ್ಟು ಬಂದಿದ್ದಲ್ಲ ನಾನಾಗ, ಅದಕ್ಕೆ ದೋಷ ಅಲ್ಲ, ಇದು ದೋಷ ಆಗತ್ತೆ. ನೋಡಿದ್ರ ಏಕಾಸಿ ತುಂಬಾ ಸುಸ್ತಾಗಿ ಬಿಟ್ಟಿದ್ದಾನೆ. ಡಾಕ್ಟರ್ ಹೇಳ್ತಾರೆ ಏನಾದ್ರು ತಗೊಳ್ಳೇಬೇಕು, ತಪ್ಪಲ್ಲ ತಗೊಂಡ. ಡಾಕ್ಟರ್ ಹೇಗೆ ಹೇಳಿದ್ರೆ ಎಲ್ಲ ಏಕಾಸಿ ಶುರು ಮಾಡ್ಬಿಡಿ, ಎಲ್ಲ ಏಕಾಸಿ ಶುರು ಮಾಡ್ಬಿಟ್ಟ ತಗೊಳ್ಳೋದಕ್ಕೋಸ್ಕರ, ಅದು ತಪ್ಪದು. ಇದು ಇಂಟೆನ್ಷನ್ ಅಲ್ಲ, ಆಯ್ತು, ಅದು ಆಪತ್ಕಾಲ ಆಯ್ತು. ಆಪತ್ಕಾಲದ ಪ್ರಶ್ನೆ ಬೇರೆ, ಉದ್ದೇಶಪೂರ್ವಕ ಮಾಡೋದು ಬೇರೆ. ನಾನು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಆಗ ಬಂದಿದ್ದೌದು, ಈಗ ಬರೋದಿಲ್ಲ ಅಂಬುದು ಹೌದು ಅಂದ್ರಂತೆ. ಆಗ ಹನುಮಂತೇವರಂದ್ರಂತೆ, ಭಲೆ ಭಲೆ ಅಮ್ಮ, ನಾನೇ ತಪ್ಪು ಮಾಡಿಬಿಟ್ಟೆ ಅಂತ ಹನುಮಂತ ಅಂದ್ರಂತೆ. ನಾನೇ ತಪ್ಪು ಮಾಡಿಬಿಟ್ಟೆ, ನಿನ್ನ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನಾನು ಮೊದಲು ನಿನ್ನ ರಾತ್ರಿ ಕರೆದಿದ್ದೆ, ನನ್ನ ತಪ್ಪು. ನಿಜವಾಗ್ಲೂ ರಾಮನ ಹೆಂಡತಿಯನ್ನು ಮಾತಾಡ್ಬೇಕಲ್ಲ, ಅದೇ ಮಾತನ್ನಾಡಿದ್ದೀನಿ. ನೀನೀಗ ನಿನಗೆ ನಮೋ ನಮ ಅಂತ ಹೇಳಿಬಿಡ್ತಾನೆ. ನಿಜವಾಗ್ಲೂ ಹನುಮಂತ ಗೊತ್ತಿಲ್ಲದೆ ಮಾತಾಡಿದ್ದಲ್ಲ, ಮತ್ತೆ ಅದೆಲ್ಲ ಪರೀಕ್ಷೆಗೋಸ್ಕರ ಮಾತಾಡಿದ್ದೆ ಹೊರತು ಹನುಮಂತರೇ ಅಜ್ಞಾನ ಎಂದೆಂದೂ ಹೇಳೋದಕ್ಕೆ ಹೋಗಬಾರದು. ತಿಶ್ವಪ್ಪೇ ವಾವತಾರೇಶು ಅರಿಭಿರ್ ಅಪಘೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖಯಸಿ ಸುಜನಂ ದೇವಕಿಂ ಚಿತ್ರ ಮಾತ್ರ ತ್ರಾತಾಯಸ್ಯ ತ್ರಿಧಾಮ ಜಗತುತ ವಶಗಂ ಕಿಂಕರ ಶಂಕರಾಧ್ಯಾ. ವಾಯುದೇವರಿಗೆ ಯಾವುದೇ ಕಾರಣದ ಅಜ್ಞಾನದ ಹೆಸರು ಕೂಡ ಇಲ್ಲ, ಆದ್ದರಿಂದ ಅಜ್ಞಾನವನ್ನು ತೋರಿಸಲಿಲ್ಲ. ಮತ್ತೆ ಏನ್ ಮಾಡಿದ್ರು, ಎಲ್ಲ ವಿಳಂಬನೆ ಮಾಡ್ತಾ ಇದ್ದಾರೆ, ಜನಕ್ಕೆ ಧರ್ಮ ತೋರಿಸ್ತಾ ಇದ್ದಾರೆ. ಆಗ ಒಂದು ಪ್ರಶ್ನೆ ಬಂತು ನಮಗಾಗ, ಇದೇನು ಧರ್ಮ ತೋರಿಸೋದು, ನೋಡಕ್ಕೆ ಯಾರಿದ್ದಾರೆ ಅಂತ ಪ್ರಶ್ನೆ ಬಂತಾಗ. ಇದು ಇಂಪಾರ್ಟೆಂಟ್ ಕ್ವಶನ್. ಈಗ ಏನು ಹನುಮಂತ ನಾಟಕ ಮಾಡ್ತಾನೆ, ನಾಟಕ ಮಾಡ್ತೀನಿ ಎಂದರಲ್ಲ, ನಾಟಕ ಮಾಡೋದು ಯಾವಾಗ? ಆಡಿಯನ್ಸ್ ಇದ್ರೆ, ಪ್ರೇಕ್ಷಕರೇ ಇಲ್ಲ, ಏನು ನಾಟಕ ಮಾಡೋದು? ಈಗ ರಾಕ್ಷಸರು ನಿದ್ದೆ ಹೊಡಿತಿದ್ದಾರೆ, ರಾಕ್ಷಸರಿ ಎಲ್ಲ ಕೂಡ, ತಾನೊಬ್ಬನೇ ಸೀತ ಅಲ್ಲಿರೋದು ಇಬ್ಬರೇನೆ, ಇನ್ನೇನು ನಾಟಕ ಮಾಡಬೇಕಾಗಿದೆ? ಪ್ರಶ್ನೆ ಇದು. ಈ ಪ್ರಶ್ನೆಗೆ ಆಚಾರ ಉತ್ತರ ಕೊಡ್ತಾರಲ್ಲ, ಅದನ್ನ ಅರ್ಥ ಮಾಡಿಕೊಂಡ್ರೆ ನಮಗೆ ಹೊಸ ಒಂದು ಪ್ರಪಂಚದ ಪರಿಚಯ ಆಗ್ತದೆ. ಆಚಾರ ಹೇಳ್ತಾರೆ, ಹೌದು, ಯದ್ಯಪ್ಪೇ ತನ್ನ ಪಶ್ಯಂತಿ ನಿಶಾಚರಗಣಸ್ತುತೆ, ಆದರೆ ದ್ವಿಲೋಕಚಾರಿಣ ಸರ್ವೇ ಪಶ್ಯಂತಿ ಋಷಯೇವಚ. ಇದು ಆಚಾರ್ಯರ ಸಿದ್ಧಾಂತ. ಅಂದ್ರೆ ಹೌದು, ಅಲ್ಲಿರೋ ಜನ ಯಾರು ನೋಡ್ತಾ ಇಲ್ಲ, ರಾಕ್ಷಸರು ಯಾರು ನೋಡ್ತಾ ಇಲ್ಲ, ಅಷ್ಟು ನಿಜ. ಯಾರು ನೋಡ್ತಾ ಇಲ್ಲ ಮಾತ್ರ ಸರಿಯಿಲ್ಲ ಅಂತ ಹೇಳ್ತಾರೆ. ರಾಕ್ಷಸರು ನೋಡ್ತಾ ಇಲ್ಲ, ಹೌದು, ಜನ ನೋಡ್ತಾ ಇಲ್ಲ, ಹೌದು, ಆದ್ರೆ ದೇವತೆಗಳು ನೋಡ್ತಾನೇ ಇದ್ದಾರೆ, ಆದ್ರಿಂದ ವಿಳಂಬನೆ ಮಾಡಬೇಕು ಅಂತ ಹೇಳ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ನಮಗೆ ಈಗ ಯಾರು ನೋಡ್ತಾರೆ ಅಂತ ಗೊತ್ತಾಗ. ನಮಗೆಲ್ಲ ಪಾಠ ಇದು ಬಂದು, ನಮ್ಮ ಪ್ರಕಾರ ಅಷ್ಟೇನೆ. ಏಕಾಸಿ ಇತ್ತಂದ್ರೆ ಬಾಲ ಕೆಡ್ತಂದ್ರೆ ಯಾರೇ ನೋಡ್ತಾರೆ? ಇದೊಂದು ಪ್ರಶ್ನೆ. ಇದು ಬಾಗಿಲ ಕಡಿದ್ರೆ ಯಾರು ನೋಡೋದಿಲ್ಲ, ಅದು ಕಣ್ಣು ಮುಚ್ಕೊಂಡ್ತಿಂದ್ರಂತೂ ತನಗೂ ಕಾಣೋದಿಲ್ಲ ಕನ್ನಡಿಯಲ್ಲಿ, ನಿಶ್ಚಿಂತೆಯಾಗಿ ತಿಳ್ಬೋದಲ್ಲ. ಅದು ಶಾಸ್ತ್ರ ಹೇಳ್ತದೆ, ನಮ್ಮನ್ನ ಪರಮಾತ್ಮ ನಮ್ಮನ್ನು ವಾಚ್ ಮಾಡ್ಲಿಕ್ಕೆ ಪರಮಾತ್ಮ 12 ಕ್ಯಾಮರಾ ಇಟ್ಟಿದ್ದಾನಂತ. ಒಂದೆಲ್ಲ 12 ವಿಡಿಯೋ ಕ್ಯಾಮರಾಗಳು ನಾನ್ ಸ್ಟಾಪ್, ಅದು ಕರೆಂಟ್ ಫೇಲ್ ಆಗೋದಿಲ್ಲ, ಚಾರ್ಜ್ ಕಡಿಮೆ ಆಗಿರೋದಿಲ್ಲ, 24 ತಾಸು ಹುಟ್ಟಿದಾಗಿಂದ ಸಾಯುವರೆಗೂ ನೋಡ್ತಾ ಇರ್ತಾರೆ. ಅವ್ರು ಯಾರು ಗೊತ್ತೇನು? ಸೂರ್ಯ, ಚಂದ್ರ, ವಾಯು, ವರುಣ, ಅಗ್ನಿ, ಯಮ, ಪಂತ ಸಾಕ್ಷಿ ಒಳಗಡೆಗೆ 12 ಸಾಕ್ಷಿಗಳನ್ನ ಪರಮಾತ್ಮ ಇಟ್ಟು ನೋಡ್ತಾ ಇರ್ತಾನೆ. ಆದ್ರಿಂದ ಇವತ್ತು ನಾವು ಯಾವುದೇ ಕೆಲಸ ಕಣ್ಣು ಮುಚ್ಕೊಂಡು ಮಾಡ್ತೇವೆ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ದೇವತೆಗಳು ನೋಡ್ತಾನೆ ಇರ್ತಾರೆ. ಅದಕ್ಕೆ ಕನಕದಾಸರು ಬಾಳೆಹಣ್ಣು ಕೊಟ್ಟರೆ ತಿನ್ನಕ್ಕಾಗೋದಿಲ್ಲ ಅಂತ ವಾಪಸ್ ತಂದಿಟ್ರು. ದಾಸರಾಯರೇ ನೀವೇನೋ ಹೇಳಿಬಿಟ್ರಿ, ಏಕಾಸಿ ತಿನ್ನಬಹುದು, ಎರಡೇ ಕಾಸಿ ಬಂದಿದೆ ಅಂತ ಎರಡು ಬಾಳೆಹಣ್ಣು ಕೊಟ್ರಿ. ಹುಡುದರೆಲ್ಲ ತಿಂದು ಬಂದಿದ್ರು, ಆಸಾಮ ಮಠದವ್ರು ನೋಡಿ, ಮಠದವ್ರು ಎಷ್ಟು ಡೇಂಜರಸ್ ಅಂದ್ರೆ ತಿಂದು ಬಂದ್ಬಿಟ್ಟಿದ್ರು ಎಲ್ಲರೂ ಕೂಡ. ಎಲ್ಲ ಮಠದವ್ರು ಡೇಂಜರಸ್ ಅಂತ ಹೇಳೋದಿಲ್ಲ, ಮತ್ತೆ ಆ ಒಂದು ಗುಂಪು. ಎಲ್ಲ ಕಡೆ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಮಠದಲ್ಲಿ ನಿಷ್ಠಾವಂತರು ಇರ್ತಾರೆ, ಭಾರಿ ಕೆಟ್ಟವರು ಇರ್ತಾರೆ. ಎರಡು ಒಂದೇ ಕತ್ಲೆ ಬೆಳಕು ಜೊತೆಗೆ ಇರ್ತದಲ್ಲ ಆ ಟೈಪ್, ಎಷ್ಟೋ ಕಡೆಗೆ ದೀಪದ ಕೆಳಗೆ ಬೆಳಕು ಅಂತಾರಲ್ಲ ಆ ಥರ, ಆ ರೀತಿಯಾಗಿತ್ತು. ಅದಕ್ಕೆ ಎಲ್ಲ ತಿಂದು ಬಂದಿದ್ರು, ನಾನು ತಿನ್ಲಿಲ್ಲ. ವ್ಯಾಸರಾರಿ ಕೇಳಿದ್ರಂತೆ, ನೀವ್ಯಾಕೆ ತಿನ್ಲಿಲ್ಲ? ಅವ್ರ್ಯಾಕೆ ತಿನ್ನು? ನೀವ್ಯಾಕೆ ತಿನ್ಲಿಲ್ಲ? ನೀವು ಸುಮ್ಮನೆ ಕೊಟ್ರೆ ತಿಂತಿದ್ದೆ, ಯಾರೂ ನೋಡದ ಜಾಗದಲ್ಲಿ ತಿನ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ತಿನ್ಲಿಲ್ಲ. ಮತ್ತೆ ಅವರೆಲ್ಲ ತಿಂದ್ರಲ್ಲ, ಅವ್ರಿಗೆ ಹೇಗೆ ತಿಂದ್ರೆ ಹೇಳೇ ತಿಂದ್ವಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ, ಎಲ್ಲೆಲ್ಲಿ ತಿಂದ್ವಿ ಅಂತ ಹೇಳ್ತಾರೆ ಪಾಪ ಅವರು. ಮತ್ತೆ ನಿಮಗೆ ಸಿಗ್ಲಿಲ್ಲ ಅಂತ ಕೇಳಿದ್ರೆ, ಪಾಪ, ಇವರೆಲ್ಲ ಹೇಳಿದ್ ಕರೆಕ್ಟೆ, ಅವ್ರ ಜನ ನೋಡದ ಜಾಗ ಹುಡುಕಿ ತಿಂದು ಬಿಟ್ರಷ್ಟೇ. ಆದ್ರೆ ಜನಾರ್ದನ ನೋಡದ ಜಾಗ ಯಾವುದಿದೆ ಅಂತ ಕೇಳ್ತಾರೆ. ದೇವರು ನೋಡೇ ನೋಡ್ತಾನಲ್ಲ. ಯಾವ ಹರಿಗೋಸ್ಕರ ಹರಿದಿನ ಆಚರಣೆ ಮಾಡ್ತೇವೆ, ಹರಿನೇ ನೋಡ್ತಿರಬೇಕಾದ್ರೆ ಇನ್ನು ನಾವೇನ್ ಮಾಡೋದು ಈ ಮಧ್ಯೆ? ಅದಕ್ಕೆ ತಿನ್ನಲಿಲ್ಲ ಅಂತ ಮುಂದಿಟ್ಟಾಗ ವ್ಯಾಸರಾಯರಿಗೆ ಶಾಕ್ ಆಗ್ಲಿಲ್ಲ, ಗೊತ್ತಿತ್ತು ಅವ್ರಿಗೆ ವ್ಯಾಸರಾಯರಿಗೆ, ಕನಕದಾಸ ಯೋಗ್ಯತೆ ಗೊತ್ತಿತ್ತು ಅವರಿಗೆ, ಉಳಿದವ್ರಿಗೆ ಗೊತ್ತಾಗಲೇ ಅಂತ ಹಾಗೆ ಮಾಡಿದ್ರಷ್ಟೆ. ಅದು ಕನಕ ತೀರ್ಥ ತಗೊಂಡು ಕೈಯಾರ ತೀರ್ಥ ಹಾಕಿದರು. ಅವ್ರು ಇಲ್ದರೆ ಏನ್ರಿ, ಅವ್ರಿಗೆ ಸೀತ ಗೊತ್ತುಬಿಟ್ರಲ್ಲ, ನಮ್ಮ ಜನಕ್ಕೆ ತಾವು ತೀರ್ಥಗಳು ಮುಖ್ಯ ಅಲ್ಲ, ಯಾರಿಗೆ ಕೊಡ್ತಾರೆ ವಾಚ್ ಮಾಡ್ತಿರ್ತಾರೆ, ಏ ಅವ್ರಿಗೆ ತೀರ್ಥ ಕೊಟ್ಟರು ಇವ್ರಿಗೆ ತೀರ್ಥ, ಅದೇ ದೊಡ್ಡ ಗಲಾಟೆ ವಿಷಯಗಳು, ಕೋರ್ಟ್ ಕಚೇರಿವರೆಗೆ ಹೋಗ್ಬಿಡ್ತಾರೆ. ಅದೇ ತೀರ್ಥ ಕೊಡಬಾರ್ದಾಗಿತ್ತು ಅಂತೇಳಿ ತೀರ್ಥದ ಬಗ್ಗೆ ಇವ್ರಿಗೆ ಪರಿಕಲ್ಪನೆ, ವ್ಯಾಸಾಯ ತೀರ್ಥ ಕೊಟ್ಟು ಹೊಸ ಕ್ರಾಂತಿ ಮಾಡಿ ತೋರಿಸ್ತಾರೆ. ನಿಜವಾದ ಸಿದ್ಧಾಂತ ತೀರ್ಥ ಪಾವನ ಮಾಡುತ್ತಾದ್ರಿಂದ ಕೈಯೊಡ್ಡಿದ್ರೆ ಕೊಡಿ, ಅವ್ರು ತಗೊಳ್ಳೋ ನಿಜವಾದ ಇಚ್ಛೆ ಇತ್ತು ಅಂದ್ರೆ, ಅವನಿಗೆ ಭಕ್ತಿ ಇತ್ತು ಅಂದ್ರೆ ಕೊಡಿ, ಅದಕ್ಕಿಂತ ಅರ್ಹತೆ ಇಲ್ಲ. ಫಸ್ಟ್ ಕ್ಲಾಸ್ ಮಡಿಲೇ ಇದ್ದಾನೆ, ತಗೊಳ್ಳೋ ಅರ್ಹತೆನೇ ಇಲ್ಲ, ಅವನಿಗೆ ಕೊಡಬೇಡಿ ಅಂತ ಹೇಳಿದ. ಮಡೀರ್ ಕೂತಿದ್ದಾನೆ, ಅವನಿಗೆ ತಗೊಳ್ಳೋ ಇಚ್ಛೆ ಇಲ್ಲ, ಅವ್ನು ತೀರ್ಥ ಕೊಡಬೇಡಿ, ಇನ್ನೊಂದು ಮಡೀಲಿ ಇಲ್ಲೇ ಇಲ್ಲ ಅವನು, ಪಾಪ ತುಂಬಾ ಅಪೇಕ್ಷೆ ಇದೆ ತಗೋಬೇಕು ಅಂತ ಹೇಳ್ಬಿಟ್ಟು, ಬೇರೆ ಮಡಿಯಾಲಕ್ಕೆ ಅರ್ಜೆಂಟ್ ಟೈಮ್ ಬರೋದಕ್ಕೆ ಟೈಮ್ ಇಲ್ಲ ಅವನಿಗೆ, ಕೊಟ್ಬಿಡಿ, ಏನು ತೊಂದರೆ ಇಲ್ಲ. ಅಂದ್ರೆ ಮಡಿಮೈಲಿಗಳ ಅಂತರಾರ್ಥವನ್ನು ತಿಳಿಸಿದ ಕೃತಿಗಳು ಇಂಥ ಮಹಾನುಭಾವರ ಕೃತಿಗಳೆಲ್ಲ ಕೂಡ. ಅದಕ್ಕೆ ಹನುಮಂತನ ಕಥೆ ಬಹಳ ದೊಡ್ಡದು, ಅವರೆಲ್ಲ ನೋಡ್ತಾ ಇದ್ದಾರಾದ್ದರಿಂದ ನಾನಿಗೆ ತೋರಿಸ್ಬೇಕು, ಅವರಿಗೆ ತೋರಿಸ್ಬೇಕು ಎಲ್ಲರಿಗೂ. ಈಗ ಆ ಹಿನ್ನೆಲೆಯಲ್ಲಿ ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಸರಿ ಹೋಯ್ತು, ಅವೆಲ್ಲಮ್ಮ ನಾನು ವಾಪಸ್ ಹೋಗ್ತೇನೆ. ಹಾಗಿದ್ರೆ ರಾಮದೇವರು ಬೇಗ ಬರ್ತಾರೆ, ಮತ್ತೆ ಸೀತಾ ಇನ್ನೊಂದು ಕಾರಣ ಕೊಡ್ತಾರೆ, ನಾನು ನಿನ್ನ ಜೊತೆ ಬಂದ್ರೆ ಏನಾಗುತ್ತೆ ಗೊತ್ತಾ ಹನುಮಂತ, ರಾಮ ಪುಣ್ಯವಂತ, ಹೆಂಡತಿನ ಯಾರೋ ಎತ್ಕೊಂಡು ಹೋಗಿಬಿಟ್ರು, ಆದರೆ ರಾಮನಿಗೆ ತಾನೇ ಹೋಗಿ ಬಿಡಿಸ್ಕೊಂಡು ಬರಲಿಕ್ಕಾಗಲಿಲ್ಲ. ಹನುಮಂತ ಒಂದೊಂದು ಕಪಿ ಇತ್ತು ಪಾಪ, ರಾಮನ ಪುಣ್ಯ, ಹೋದ ದೊಡ್ಡ ರೂಪ ಬೆಳೆಸ್ತ, ಹೆಂಡತಿನ ಒಪ್ಪಿಸಿಬಿಟ್ಟ, ರಾಮ ಬದುಕಿದ, ಇಲ್ಲದೆ ಹೋಗಿದ್ರೆ ಎಂದ ರಾಮ ಬರಬೇಕು, ರಾವಣನ ಕೈಯಿಂದ ಸೀತೆ ಹೇಗೆ ಸಿಗ್ತದೆ ರಾಮನಿಗೆ, ರಾಮ ಲಕ್ಕಿ ಅಂತ ತಿಳ್ಕೊಂಡು ಸುಮ್ಮನೆ ಅಂದ್ಬಿಡ್ತಿದ್ವಿ ಅಷ್ಟೇ ನಾವು. ಅದಕ್ಕೆ ಹೇಳ್ತಾ ಸೀತಾದೇವಿ, ನನ್ನನ್ನು ಯಾವ ರಾವಣ ಎತ್ತಿ ತಂದಿದ್ದಾನೆ, ಆ ರಾವಣನನ್ನ ಸ್ವತಃ ರಾಮದೇವರು ಬಂದು ತಾನು ಕೊಂದು ನನ್ನ ಕರ್ಕೊಂಡು ಹೋದ್ರೆ ರಾಮನಿಗೆ ಗೌರವ ಹೊರತು ರಾಮನಿಗೆ ಗೌರವ ಅಲ್ಲ. ಅದು ಮನೆ ಬಿಟ್ಟು ಹೋಗಿದ್ಲು, ಅವಳೇ ವಾಪಸ್ ಬಂದು ಅಂತ ಅದ್ರ ಗತಿ ಏನಾಗಬೇಕು ಈ ಮತ್ತೆ? ಅದಾಗಬಾರದು. ನಿಜವಾದ ಅರ್ಥದಲ್ಲಿ ಸೀತೆಯ ಪಾವಿತ್ರ್ಯ ಅರ್ಥ ಆಗಬೇಕು. ಮನೆ ಬಿಟ್ಟು ಹೋದವಳಲ್ಲ, ರಾವಣ ವಿಚಿತ್ರ ಮೋಸದಿಂದ ಕರೆದೊಯ್ದ ಆಕೃತಿಯನ್ನ, ಅದು ಅರ್ಥ ಆಗಬೇಕು. ಆಮೇಲೆ ಸೀತೆಯನ್ನ ಸ್ವತಃ ರಾವಣ ಎತ್ಕೊಂಡು ಹೋಗಿದ್ರೆ, ರಾಮದೇವರು ರಾವಣನನ್ನ ಕೊಂದು ತಮ್ಮ ಪರಾಕ್ರಮದಿಂದ ತಾವು ತಂದ್ರೆ ಹೊರತು ಯಾರ ಮೇಲೆ ಡಿಪೆಂಡ್ ಆಗಲಿಲ್ಲ. ನೋಡಿ ಸುಗ್ರೀವ ಏನಾದ, ಈಗ ಸುಗ್ರೀವ ಹೆಂಡತಿನ ವಾಲಿ ಅಪಹರಣ ಮಾಡಿದ್ದ, ಸುಗ್ರೀವನ ತುಂಬಿಸ್ಕೊಳಕ್ಕಾಗಲಿಲ್ಲ, ರಾಮದೇವರ ವಾಲಿಯನ್ನ ಕೊಂದು ತಾವು ಹೆಂಡತಿನ ವಾಪಸ್ ಕೊಡಿಸಿದ್ರೆ ಹೊರತು ಸುಗ್ರೀವ ಕೈ ಆಗಲಿಲ್ಲ. ಅದು ಒಂದು ರಾಮನೇ ಡಿಪೆಂಡ್ ಆದ. ರಾಮ ಆ ರೀತಿ ಆದ್ರೆ ಏನ್ ಮಾಡ್ಬೇಕೀಗ? ಸುಗ್ರೀವರ ಮೇಲೆ ರಾಮ ಡಿಪೆಂಡ್ ಆದ, ಸುಗ್ರೀವ ರಾಮನ ಮೇಲೆ ಸುಗ್ರೀವ ಡಿಪೆಂಡ್ ಆದ, ರಾಮ ಹನುಮಂತನ ಡಿಪೆಂಡ್ ಆಗಿಬಿಟ್ರೆ ಹನುಮಂತ ಸರ್ವೋತ್ತಮ ಆಗಿಬಿಡ್ತಿದ್ದ, ರಾಮ ಆಗ್ತಿರ್ಲಿಲ್ಲ. ಅದಕ್ಕೆ ಈಗ ರಾಮ ಬರಬೇಕು ಅಂತ ಹೇಳಿದಾಗ ಹನುಮಂತ ಭಾರಿ ಸಂತೋಷಪಟ್ಟನಂತೆ. ಅದಕ್ಕೆ ಹನುಮಂತನ ನಡತೆಗಳೆಲ್ಲ ಅರ್ಥಗರ್ಭಿತವಾದದ್ದು, ಸೀತಾಕೃತಿಯ ಜ್ಞಾನ ಅಷ್ಟು ರಮ್ಯವಾಗಿತ್ತು. ಅಮ್ಮ ಇಲ್ಲಿ ನಾನು ಬಂದು ನಾನೇ ರಾಮನಿಗೆ ಒಂದು ಗುರುತು ಕೊಡಬೇಕಲ್ಲ, ಕೊಡು ಅಂತ ಹೇಳಿದಾಗ ಸೀತಾದೇವಿ ಮುಡ್ಕೊಂಡಿದ್ದ ಚೂಡಾಮಣಿಯನ್ನು ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಯಾಕೆ? ಆಗ ಚೂಡಾಮಣಿ ಮುಡ್ಕೊಂಡೇ ಇರಲಿಲ್ಲ, ಆಗ ಸೀತಾದೇವಿ ತಲೆಯಲ್ಲಿ ಇರಲಿಲ್ಲ. ಶಾಸ್ತ್ರ ಹೇಳುತ್ತದೆ, ಗಂಡನಿಂದ ವಿರಹಿತಳಾದಾಗ ಅಲಂಕಾರಾದಿಗಳು ನಿಷಿದ್ಧ, ಆದ್ದರಿಂದ ಸೀತಾದೇವಿ ಹಾಗೆ ಮಾಡಿರಲಿಲ್ಲ. ಮತ್ತೆ ಎಲ್ಲಿತ್ತು ಅಂತ ಕೇಳಿದ್ರೆ ಸೆರ್ಲ ಗಂಟು ಕಟ್ಟಿಟ್ಕೊಂಡಿದ್ರಂತದ, ಸೆರ್ಲ ಗಂಟು ಕಟ್ಟಿಟ್ಕೊಂಡಿದ್ರಂತೆ. ವಾಲ್ಮೀಕಿಗಳು ಬರೀತಾರೆ, ಆ ಗಂಟನ್ನು ಬಿಚ್ಚಿ ಅಲ್ಲಿ ಚೂಡಾಮಣಿಯನ್ನು ತೆಗೆದು ಕೈಯಲ್ಲಿ ಕೊಟ್ಟರು, ಹನುಮಂತ ಇದನ್ನು ಕೊಟ್ಟು ಬಿಡು. ಅಲ್ಲಿಗೆ ಅಂಗುಲೇಖ ಪ್ರಧಾನನು ಮುಗಿತಿಲ್ಲಿ, ಚೂಡಾಮಣಿ ಪ್ರಧಾನ ಹನುಮಂತನ ಕೈಗೆ ಬಂತು. ಹನುಮಂತನ ಕೆಲಸ ಆಯ್ತಲ್ಲೀಗ, ಈಗ ಹನುಮಂತ ಸಂಕಲ್ಪ ಮಾಡ್ತಾನೆ, ಆಯ್ತು ನನ್ನ ಮುಖ್ಯ ಕೆಲಸ ಆಗೋಯ್ತೀಗ, ಇನ್ನ ನಾನು ರಾಮನ ಕೆಲಸ ಮುಗಿಸ್ತೆ, ಒಂದು ಇನ್ನೊಂದು ಕೆಲಸ ಮುಗಿಸ್ಬೇಕು ನಾನೀಗ. ಏನ್ ತೋರಿಸ್ಬೇಕೀಗ? ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೇ ಮತಿಮತಾಂ ವರಹ, ನಾನು ಯಾರು, ನನ್ನ ಸ್ವಾಮಿಯಾದ ರಾಮ ಯಾರು ಅಂತ ಈ ಪ್ರಾಕ್ಟಿಕಲಿ ರಾವಣನಿಗೆ ತೋರಿಸ್ಬೇಕೀಗ, ನನ್ನ ಬಲ ತೋರಿಸ್ಬೇಕೀಗ, ಈಗ ತೋರಿಸ್ತೇನೆ ನೋಡಿ ಅಂತ ಹನುಮಂತ ಎದ್ದಂತೆ. ಇನ್ನು ಫುಲ್ ಫೈಟಿಂಗ್ ಹನುಮಂತಂದು, ಫುಲ್ ಸ್ವಿಂಗಲ್ ಹನುಮಂತ ಹೊಡೆದಾಡ್ತಾನೆ. ನಾಳೆ ಮತ್ತು ನಾಡಿದ್ದು ಪೂರ್ತಿ ಹನುಮಂತನ ಬಲದ ವಿಶ್ವರೂಪವನ್ನು ನಾವು ಕಾಣುತ್ತೇವೆ. ಹನುಮಂತನ ಅಂತ ಯುದ್ಧ ಜಗತ್ತಲ್ಲಿ ಮಾಡಿದವರೇ ಇಲ್ಲ, ರಾಮ ಆಮೇಲೆ ಹನುಮಂತ, ಅಂತ ಯುದ್ಧವನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಮಹಾಭಾರತ ಬಂದ ಕೃಷ್ಣ ಭೀಮ ಅವರಂತೆ ಯಾರು ಯುದ್ಧ ಮಾಡಲೇ ಇಲ್ಲ. ಆ ಯುದ್ಧದ ವೈಭವವನ್ನು ವಾಲ್ಮೀಕಿ ಎಷ್ಟು ವರ್ಣನೆ ಮಾಡ್ತಾರೆ, ಎಷ್ಟು ಶ್ಲೋಕ ಇದೆ, ರಾಜರು ಸ್ವತಃ ಹೇಗೆ ನಿರ್ಣಯದಲ್ಲಿ ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ನಿಜವಾಗಲೂ ರಾಮಾಯಣದ ಹಿರಿಮೆ, ವಾಯುದೇವರಲ್ಲಿ ಭಕ್ತಿಯನ್ನು ಎಷ್ಟು ಹೆಚ್ಚಿಸುತ್ತದೆ ಅಂತ ನೋಡಬೇಕು. ನಿಜವಾಗಲೂ ಹನುಮಂತನ ವಿಶ್ವರೂಪದ ಬಲದ ವಿಶ್ವರೂಪವನ್ನು ನಾವು ಕಾಣ್ತೇವೆ. ನಾಳೆ ಮತ್ತು ನಾಡಿದೆ ಪ್ರವಚನ ಮಾಲಿಕೆ ಮಂಗಳ ನಾಡಿದ್ದು, ಆದ್ದರಿಂದ ನಾಳೆ ನಾಡಿದ್ದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವೇಗದಿಂದ ಹನುಮಂತನ ಮಹಿಮೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯಃ.